ಅದಕ್ಕೆ ವಿಶೇಷ ಅಂತ ಹೇಳಿದ್ರು. ರೂಪದಲ್ಲಿ ಅಭೇದ ಇದ್ಮೇಲೆ ಯಾಕೆ ಹೇಳ್ತೇನೆ ಅಂತ ಕೇಳಿದ್ರೆ ವಿಶೇಷ ಐಶ್ವರ್ಯ ವಿಷಯ ಎರಡು ಬೇಕು. ಯಾಕಂದ್ರೆ ಪರಮಾತ್ಮ ಆ ರೀತಿ ಮಾಡಬೇಕಾದ್ರೆ ಒಂದೇ ರೂಪದಲ್ಲಿ ಇದ್ದಾನೆ, ಬೇರೆ ರೂಪದವ್ರು ಬೇರೆ ಬೇರೆ ಕಡೆ ಇರ್ತಾನೆ ಅಂತ ಹೇಳಿದ್ರೆ ಏನರ್ಥ? ವಿಶೇಷ ಸಾಮರ್ಥ್ಯ ಇದೆ ಅಂತ. ಐಶ್ವರ್ಯ ಅಂದ್ರೆ ಸಾಮರ್ಥ್ಯ. ಸಾಮರ್ಥ್ಯ ಇದ್ದಷ್ಟೇ, ಕೆಲವರು ಇರ್ತಾ ಅಲ್ಲಿ ಬಂದ್ರಾಗಲ್ಲ ಇಲ್ಲಿ ಬಂದ್ರಾಗಲ್ಲ ಅಂತ ಹೇಳಿ, ದೇವರಿಗೆ ಅದೆಲ್ಲ ಇಲ್ಲ. ಎಲ್ಲಿ ಬೇಕಾದ್ರೂ ಇರಬಲ್ಲ, ಅದು ವೈಶಿಷ್ಟ್ಯ ಅದ, ಹಿರಿಮೆಯನ್ನು ಹೇಳ್ತಕ್ಕಂಥ ಪದ. ಆದ್ದರಿಂದ ದೋಷ ಅಲ್ಲ, ಗುಣ. ಐಶ್ವರ್ಯ ಇತಿ ನಿರ್ದೋಷಸ್ಯ ಹರೇರ್ಬಂಧ ಕಥಮಿತಿ ಆಶಂಕಾಂ ಪರಿಹರ್ತುಂ ಉಕ್ತಾರ್ಥೇ ಶ್ರುತಿ ಸಮ್ಮತಿ ಮಾಹ. ದೇವರು ಕೈಯಲ್ಲಿ ಚಕ್ರ ಚಕ್ರ ಅದು ಅನೇಕ ಆಯುಧ ಇಟ್ಕೊಂಡಿದ್ದಾರೆ. ನಾವು ಹೀಗೆ ಕೇಳಿದ್ರೆ ಒಂದೇ ಆಯುಧ ಸಾಲದೆ ಅಂತ ದೇವರಿಗೆ ಅಂದ್ರೆ ಏನು ಮಾಡ್ಬೇಕು? ಅದಕ್ಕೆ ಚಕ್ರ ಒಂದೇ ಸಾಲದ, ಶಂಖ ಒಂದೇ ಸಾಲದ, ಪಾಪ ನಮ್ಮಂತೆ ಅನೇಕ ಇಟ್ಕೊಂಡಿರ್ತದೆ. ಒಂದು ಫೇಲ್ ಆದ್ರೂ ಒಂದಿರಲಿ ಅಂತ ಇಟ್ಕೊಂಡಿರ್ತಾನೆ ಅಂತ ಕೇಳಿದರೆ ಅಲ್ಲ, ಹೆಚ್ಚಾಯುಧ ಇಟ್ಕೊಳ್ಳೋದು ಏನದು? ಐಶ್ವರ್ಯ. ಗೊತ್ತಾಯ್ತಾ? ಡಾಕ್ಟರ್ ಮನೆ ಬರ್ತಾನೆ, ನಮ್ಗೆ ಯಾವುದೋ ಒಂದೇ ವರ್ಷ ತೊಗೊಂಡು ಬರೋದಿಲ್ಲ, ಕಿಟ್ಟೆ ತೊಗೊಂಡ್ಬರ್ತಾನೆ. ಏನಾಗುತ್ತೆ? ಇವ್ರ ರೋಗಿಗಳು ಭಾರಿ ನಂಬಿಕೆ ಜಾಸ್ತಿ ಆಗ, ಯಾತಕ್ಕೆ? ವಾರಿ ಪೂರ್ತಿ ತಯಾರಾಗಿ ಬಂದಿದ್ದಾರೆ ಡಾಕ್ಟರ್. ಒಂದೇ ತಂದ್ರೆ ಏನಿವರು ಮತ್ತೆ ಮತ್ತೆ ಹೋಗಿ ಬರ್ತಾರೆ, ಏನು ಗತಿಯೋ? ಏನೋ ಯೋಚನೆಗಳು. ಎತ್ತಿ ಬೇಕಾಗಿರೋದು ಒಂದೇ, ಅವನಿಗೆ ಬೇಕಾಗಿರೋದು ಒಂದೇ. ಅದು ಇವ್ರು ಎಕ್ಸ್ಪೆಕ್ಟ್ ಮಾಡೋದೇನೋ ಎಲ್ಲ ಇರಬೇಕು. ಉದಾಹರಣೆ, ಯಾವುದೋ ಸಣ್ಣ ಪುಟ್ಟ ವಸ್ತು ತಗೊಳ್ಬೇಕು, ದೊಡ್ಡ ಅಂಗಡಿಗೆ ಹೋಗ್ತಾರೆ. ಸಣ್ಣ ಅಂಗಡಿ ಯಾಕೆ ಹೋಗ್ಬಾರ್ದು? ಯಾಕೆ ಹೋಗ್ಬಾರ್ದು ಸಣ್ಣ ಅಂಗಡಿಗೆ ಅವನಂತ ಕೇಳಿದ್ರೆ? ಇದು ಬೇಕು ಅವರಿಗೆ, ಚಾಯ್ಸ್ ಜಾಸ್ತಿ ಇಲ್ಲಿ, ಚಾಯ್ಸ್ ಜಾಸ್ತಿ, ಇದು ಕ್ವಾಲಿಟಿ ಜಾಸ್ತಿ, ಅದೆಲ್ಲ ಹೇಳೋದಕ್ಕೆ ಯೋಚನೆ ಮಾಡ್ತಾರೆ. ಆ ದೃಷ್ಟಿಯಲ್ಲಿ ದೇವ್ರ ವೈಭವ ತೋರಿಸ್ತಿರೋದ್ರಿಂದ ಶಂಖಚಕ್ರ ಅನಂತ ಆಯುಧ ಇಟ್ಕೊಂಡಿರೋದು ವೈಭವ ಅಂತ ಆಯ್ತು. ಗೊತ್ತಾಯ್ತಾ? ವೈಭವನೇ ಹೊರತು ಬೇರೆ ಯಾರು? ಐದಾರು ಕಾರ್ ಇಟ್ಕೊಂಡಿದ್ದಾರೆ, ಏನರ್ಥ? ಭಾರಿ ಶ್ರೀಮಂತರು ಅರ್ಥ. ಎಲ್ಲ ಒಂದು ಕಾರ್ ಕೆಟ್ಟರೆ ಮತ್ತೊಂದು ಕಾರ್ ಇಲ್ಲಿ ಅಂತಾರೋ, ಅದು ಎಲ್ಲ ಕೆಟ್ಟ ಕಾರು ಇಟ್ಕೊಂಡಿದ್ದಾರೆ ಅಂತ ಅರ್ಥ. ಅದಕ್ಕೆ ಅಲ್ಲ ವೈಭವ, ಎಷ್ಟು ಬೇಕಾದ್ರೆ ತಗೊಳು, ಎಂತ ಅಂತ, ಏನ್ ಬೇಕಾದ್ರೆ ತಗೊಂಡೋಗಯ್ಯ ಅಂತ ಹೇಳಿದ್ರೆ ಹಾಗೂ ಹಾಕಿ. ಅದೇ ಅದು ಸೇಮ್, ಅದು ಐಶ್ವರ್ಯ. ಐಶ್ವರ್ಯಸ ಸಮಗ್ರಸ್ಯ ವೀರ್ಯಸ ಯಶಸ್ತ್ರೀಯ ಜ್ಞಾನ ವಿಜ್ಞಾನ ವ್ಯವಸ್ಥೆಯ ಷಣ್ಣಾಂ ಭಗ ಇತೀರಣ. ಆ ಐಶ್ವರ್ಯನೇ ಅಲ್ಲಿ. ಐಶ್ವರ್ಯದಲ್ಲಿ ಎರಡು ವಿಧ, ಒಂದು ಅಣಿವಾದಿ ಐಶ್ವರ್ಯ, ಒಂದು ಸಾಮರ್ಥ್ಯ ಅಂಬುದು, ಒಂದು ಬರೀ ಸಾಮರ್ಥ್ಯ, ಹೈ ಕೆಪಾಸಿಟಿ. ಇನ್ನೊಂದು ಅಣಿವಾದಿಗಳು, ಇನ್ನೊಂದು ಐತೆ ಐಶ್ವರ್ಯ. ಎರಡು ಸರಿ, ದೇವರಿಗೆ ಎರಡೂ ಇರೋದ್ರಿಂದಾಗಿನೆ ಏನ್ ಬೇಕಾದ್ರೆ ಹೇಳ್ಬೋದು. ಯಾರಿಗೆ ಅದು? ಉಳಿದವರಿಗೆ, ಉಳಿದವರಿಗೆ ಅವಕಾಶ ಕೊಡು. ಸನ್ನಿಧಾನ ಜಾಸ್ತಿ ಇಟ್ಟಷ್ಟು ಕೂಡ ಅವ್ರಿಗೆ ಅನುಕೂಲ ಆಯ್ತು ಅಷ್ಟೇ. ಒಂದು ಬೇರೆ ಬೇರೆ ಮನೆ, ಒಂದೇ ಮನೆ ಬಿಟ್ಟಾಗ ಹೋಗ್ಬೋದು, ಅನೇಕ ಮನೆಗೆ ಹೋದ್ರೆ ಅರ್ಥ ಶಿಷ್ಯ ಭಾರಿ ಇದ್ದಾರೆ ಅಂತ ಆಯ್ತಾ. ಶಿಷ್ಯರು ಭಾರಿ ಇದ್ದಾರೆ ಮತ್ತೆ ಅವ್ರಿಗೆ ಅವಕಾಶನೂ ಕೊಟ್ಟಂತೆ ಆಯ್ತು. ಒಂದೇ ಕಡೆ ಕುತ್ಕೊಂಡ್ಬಿಟ್ರೆ ನಿತ್ಯ ಏನಾಗ್ತಿತ್ತಾಗ? ಇವ್ರು ಕರೆಯೋರಿಲ್ಲ ಅಂತ ಒಂದಾಗೋದು, ಅಥವಾ ಹೋದ್ರೆ ಬರೋದಿಲ್ಲ ಅಂತ ಒಂದಾಗೋದು, ಏನೇನೋ ಶಿಷ್ಯರ ಸಂಖ್ಯೆನೇ ಇಲ್ಲ ಅನುಕೂಲ, ಏನೇನೋ ನೂರಾರು ಸಮಸ್ಯೆ ಇರ್ಬೋದು. ಅದೇನು ಇಲ್ಲ, ಇದ್ದು ಮಾಡಬಲ್ಲ, ಇದ್ದು ಮಾಡಬಲ್ಲ, ಅಥವಾ ಅವತಾರ ಮಾಡಬಲ್ಲ, ಅವತಾರ ಮಾಡಿಯೂ ಮಾಡಬಲ್ಲ. ಭಿನ್ನ ಭಿನ್ನ ಅವತಾರ ಹೇಗೆ ತಗೋತಾನೋ, ಭಿನ್ನ ಭಿನ್ನ ಸ್ಥಳದಲ್ಲಿರ್ತಾನೆ. ಭಿನ್ನ ಭಿನ್ನ ಅವತಾರ ತಗೊಳ್ಳೋದು ಏನ್ ತೋರಿಸುತ್ತೆ? ವೈಭವ. ಮತ್ತೆ ಒಂದೇ ಅವತಾರದಿಂದ ಮಾಡಿದ್ರೆ ಪಾಪ ಇನ್ನೊಂದು ಅವತಾರ ತಗೊಳಕ್ ಬರೋದೇ ಇಲ್ಲ ಅಂತ ಹೇಳಕ್ ಬರ್ತಿತ್ತು. ಹಾಗೆ ಎಷ್ಟು ಅವತಾರ ಬೇಕಾದ್ರೂ ತಗೋತಾರೆ, ಎಷ್ಟು ಸ್ಥಾನದಲ್ಲಿ ಬೇಕಾದ್ರೂ ಇರ್ತಾರೆ. ಅದೊಂದು ಪ್ರತಿಯೊಂದು ಕೂಡ ಏನಾಯ್ತು, ದೇವರಿಗೆ ಮಹಿಮೆನೇ ಆಯ್ತು. ದೌರ್ಬಲ್ಯ ಇದ್ದವರಿಗೆ ಏನದು? ಪ್ರತಿಯೊಂದು ಮೈನಸ್ ಪಾಯಿಂಟ್ಗಳೇ. ಆದ್ರೆ ಇವರಿಗೆ ಏನಾಗುತ್ತೆ? ಪ್ರತಿಯೊಂದು ಪ್ಲಸ್ ಪಾಯಿಂಟ್ ದೇವರಿಗೆ. ನಿರ್ದೋಷಸ್ಯ ಹರೇರ್ ಬಂಧ ಕಥಮಿತ್ಯಾಶಂಕಾಂ ಹರಿಹರ್ತುಂ ಮುಕ್ತಾರ್ಥೇ ಶ್ರುತಿ ಸಮ್ಮತಿಮ್ಮಹ ಬ್ರಹ್ಮತರ್ಕೇ ಚೈತಿ. ನಿರ್ದೋಷ ಅಂತೀರಿ, ವಿಶ್ವಾದಿ ಬದ್ಧ ಅಂತೀರಿ. ಬದ್ಧ ಶಬ್ದಕ್ಕೆ ಏನರ್ಥ ಅಂದ್ರೆ ಹೇಳ್ತಾರೆ, ಆ ರೀತಿ ಬದ್ಧ ಅಲ್ಲ. ನಿರ್ದೋಷೋಪಿ ಬದ್ಧೋ ಅದ್ವಯ ರೂಪೋಪಿ ಭಿನ್ನ ಕಥ್ಯತೆ ಇತ್ಯರ್ಥ. ಅಥೋ ಹರೇ ಸ್ವಗತ ಭೇದ ಶೂನ್ಯಸ್ಯ ಸರ್ವತ್ರ ಪೂರ್ಣಗುಣತ್ವಾದ ಯುಕ್ತ ತತ್ರ ಭಕ್ತಿರೀತಿ ಭಾವ ಸಿದ್ಧಂ. ದೇವರಲ್ಲಿ ಬಂಧ ಸ್ವಾಮಿತ್ವ ಮೊದಲಾದ ಗುಣ ಇರೋದ್ರಿಂದ ಬದ್ಧ ಅಂತ ಕರೆದ್ರು ಕೂಡ ಅದು ಹಿರಿಮೆನೆ ಹೊರತು ದೋಷ ಅಲ್ಲ ಅಂತ ತಿಳಿಸಿ, ಇಂಥ ಮಹಿಮೆ ಇರೋದ್ರಿಂದ ಭಕ್ತಿ ಅವಾಗ ಏನ್ ಮಾಡ್ತಾರೆ? ಜಾಸ್ತಿ ಮಾಡ್ತಾರೆ. ಭಕ್ತಿ ಜಾಸ್ತಿ ಮಾಡೋದ ಕಾರಣ ಏನು? ನಿರತಿಶಯವಾದ ಐಶ್ವರ್ಯ ಇದ್ದಷ್ಟು ಕೂಡ ನಿರತಿಶಯವಾದ ಭಕ್ತಿ ಬರುತ್ತೆ. ಅದನ್ನೇ ನಿರವಧಿಕಾನಂತಾನವಧ್ಯ ಕಲ್ಯಾಣ ಗುಣತ್ವ ಜ್ಞಾನಪೂರ್ವಕ ಅಂತ ಹೇಳಿದ್ದು ಅದು ವಿಶೇಷ. ಇದು ಹೌದು, ತೋರಿಸ್ತಾನೆ. ತೋರಿಸಿ ತಗೊಳ್ಳೋದು ಅಂದ್ರೆ ಏನು? ತೋರಿಸೋದು ಅಂತ ಅಷ್ಟೇ. ಅದು ತೋರಿಸುತ್ತೆ, ತಗೊಳ್ಳೋ ಮತ್ತೆ ತಗೊಳ್ಳೋ ಪ್ರಶ್ನೆ ಇಲ್ಲ. ಎಕ್ಸಿಬಿಟ್ ಮಾಡೋದಷ್ಟೇ. ಇರೋದನ್ನೇ ಬಟ್ಟೆ ಹಾಕಿಬಿಟ್ಟೆ ಒಂದು ಕಾಣ್ತಾ ಇಲ್ಲ, ತೆಗೆದ ಕಾಣಕ್ ಶುರುವಾಯ್ತು. ತೆಗೆದ ಮೇಲೆ ಇಟ್ಟಿಲ್ಲ ಅವನು, ಇಟ್ಟಿರೋದನ್ನ ಕಾಣಿಸ್ತಾನ ಅಷ್ಟೇ. ಸೊ ಇರೋದನ್ನ ತೋರಿಸಿಕೊಟ್ರೆ ಏನಂತಾರೆ ಅದನ್ನ? ಅದು ಪ್ರದರ್ಶನ, ಐಶ್ವರ್ಯ ಪ್ರದರ್ಶನ ಹೊರತು ಬೇರೆ ಅಲ್ಲ. ರೂಪವತ್ವಾತ್ ಅನಿತ್ಯತ್ವ ಮಿತ್ಯತೋ ಭಕ್ತಿ. ಓ ಸಿಕ್ಕಾಕೊಂಡ್ರಿ ಅಂದ ಅವನು. ಓ ರೂಪ ಇದೆ ಅಂತ ಹೇಳಿದ್ರಲ್ಲ, ಒಂದು ರೂಪಾಯಿ ಇದ್ರೆ ಗೋಳಾಡ್ತಾರೆ. ನಮ್ಗೆ ಹತ್ತಾರು ಜನ್ ಬಹುನಾಮ್ ಜನ್ಮನಾಮ ಅಂತ ಅಂದ್ರೆ ದೋಷ ನಮಗೆ. ಎಷ್ಟು ಅವತಾರ ತಗೊಂಡಿದ್ದಾರೆ ಪಾಪ. ಒಂದೊಂದು ರೂಪಕ್ಕೂ ಅನಿತ್ಯತ್ವ ಅಂದ್ರೆ ಉಡದವ್ರಿಗಿಂತ ಜಾಸ್ತಿ ದೇವರು ದುಃಖ ಪಡಬೇಕು. ಅಷ್ಟು ರೂಪ ಬಿಡ್ಬೇಕಲ್ಲ, ಗೊತ್ತಾಯ್ತಾ? ಅಷ್ಟು ರೂಪ ಬಿಡಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟ. ಅನಿತ್ಯತ್ವ ಬಂತಲ್ಲ ಅಂತ ಕೇಳಿದ್ರೆ ಹೇಳ್ತಾರೆ, ಬರೋದಿಲ್ಲ. ಓಂ ಅರೂಪವದೇವಹಿ ತತ್ ಪ್ರಧಾನತ್ವಾತ್ ಓಂ ಪ್ರಕೃತ್ಯಾದಿ ಪ್ರವರ್ತಕತ್ವೇನ ತದುತ್ತಮತ್ವಾತ್ ನೈವ ರೂಪವತ್ ಬ್ರಹ್ಮ. ಅದಕ್ಕೆ ಉತ್ತರ ಕೊಡ್ತಾರೆ ಪರಮಾತ್ಮ, ರೂಪ ಇಲ್ಲ ಅಂತ ಹೇಳ್ಬಿಟ್ರು. ಯಾವ ರೂಪ ಇಲ್ಲ? ಪ್ರಾಕೃತ ರೂಪ ಇಲ್ಲ. ರೂಪ ಇಲ್ಲ ಅಂತ ಅಷ್ಟು ನಿರಾಕರಣ ಅಂತ ಕೇಳಕ್ ಹೋಗ್ತಾರೆ, ಅದಿಲ್ಲ. ಪ್ರಾಕೃತ ರೂಪ ಇಲ್ಲ ಅಷ್ಟೇ ಹೊರತು ಬೇರೆ ಇಲ್ಲ. ಪ್ರಕೃತ್ಯಾದಿ ಪ್ರವರ್ತಕತ್ವೇನ ತದುತ್ತಮತ್ವಾತ್ ನೈವ ರೂಪವದ್ ಬ್ರಹ್ಮ. ಯಾತಕ್ಕೆ ಪ್ರಾಕೃತ ರೂಪ ಇಲ್ಲ ಅಂದ್ರೆ, ಪ್ರಕೃತಿಯಾದ ಪ್ರವರ್ತಕ ಅವರು, ಪ್ರವರ್ತಕರ ಇನ್ವಾಲ್ವ್ಮೆಂಟ್ ಹೇಗೆ ಬರುತ್ತೆ? ಅಭವು ಪ್ರಕೃತಿ ಅಂದಮೇಲೆ ಪ್ರಾಕೃತ ದೇಹ ಇಲ್ಲ, ಅರೂಪವತ್, ಅರೂಪವತ್ತೇವ, ರೂಪ ಇಲ್ಲದವನೇ ಆಗಿದ್ದಾನೆ, ಪ್ರಾಕೃತ ರೂಪ ರಹಿತನೇ ಆಗಿದ್ದಾನೆ ಅಂತ ಏವ ಹೇಳಿದ್ರಿಂದ, ಒಂದೆರಡಾದ್ರೂ ಬ್ರಹ್ಮದೇವರು ವಾಯುದೇವರು ಎಷ್ಟೇ ದೊಡ್ಡವರಾದರೂ ಕೂಡ ಪ್ರಾಕೃತ ದೇಹ ಇದೆ ಅವರಿಗೆ. ಬ್ರಹ್ಮದೇವರ ಪ್ರಾಕೃತ ದೇಹ, ವಾಯುದೇವರು ಪ್ರಾಕೃತ ದೇಹ ಇದೆ, ದೇವರಿಗೆ ಅದಿಲ್ಲೇ ಇಲ್ಲ. ಅರೂಪವದೇವ, ಒಂದೊಂದು ರೂಪ ಇರಲಿ ಅಂದ್ರೆ ಒಂದೊಂದು ರೂಪದಲ್ಲೂ ಕೂಡ ಇಲ್ಲ, ಅದು ಮಹಿಮೆ ದೇವರದ್ದು. ಹೀ ಶಬ್ದಾತ್ ಅಸ್ಥೂಲಂ ಅನನು ಇತ್ಯಾದಿ ಶ್ರುತೇಶ್ಚ. ಅದಕ್ಕೆ ಅಸ್ಥೂಲಂ ಅನನು ಅನ್ನೋ ಶ್ರುತಿಯಲ್ಲಿ ಮಾತು ಬಂದ್ಬಿಟ್ಟಿದೆ ಅಂತ ಹೇಳಿದ್ರು. ಹೇಗೆ ಅಂದ್ರೆ, ಬರೀ ಪ್ರಾಕೃತ ದೇಹ ಆಗಿದ್ರೆ ಅದು ಅಸ್ಥೂಲವಾಗಿದ್ರೆ ಅಣು ಆಗೋದಿಲ್ಲ, ಅದು ಸ್ಥೂಲ ಆಗೋದಿಲ್ಲ, ಅಣುವಾಗಿದ್ರೆ ಸ್ಥೂಲ ಆಗೋದಿಲ್ಲ. ದೇವ್ರು ಎರಡು ಆಗಿದ್ದಾನೆ, ಏನರ್ಥ ಅದಕ್ಕೆ? ಈ ಪ್ರಾಕೃತ ದೇಹ ಅಲ್ಲ ಅಂತ ಇಂಡೈರೆಕ್ಟ್ಲಿ ಶ್ರುತಿ ಹೇಳೋದು, ಡೈರೆಕ್ಟ್ ಎರಡು ರೀತಿ ಶ್ರುತಿ ಹೇಳ್ತಾ ಇದೆ. ಇದು ಹ್ಯಾಕ್ ಕೊಡುತ್ತೆ ಅಂತ ಕೇಳಿದ್ರೆ, ಅಲ್ರಿ, ಇದು ಅಣುವಾಗಿದ್ರೆ ಮಹತ್ ಆಗೋದಿಲ್ಲ, ಮಹತ್ತಾಗಿದ್ರೆ ಅಣುವಾಗೋದಿಲ್ಲ, ದೇವ್ರು ಎರಡು ಆಗಿದ್ದಾರೆ ಅಂತ ಹೇಗೆ ಹೇಳ್ತೀರಿ ಅಂತ ಕೇಳಿದ್ರೆ, ನಮ್ಮಂತೆ ದೇವರಿಲ್ಲ, ಅದಕ್ಕೆ ಆಗಿದ್ದ. ನಮ್ಮ ದೇಹ ಪ್ರಾಕೃತ ದೇಹ ಆದ್ರಿಂದ ಏನಾಯ್ತದು, ಎರಡು ಒಂದೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡದಿದ್ರೆ ಚಿಕ್ಕದಿಲ್ಲ, ದೊಡ್ಡದಿಲ್ಲ. ದೇವ್ರಿಗೆ ಎರಡು ಯಾತಕ್ಕಿದೆ ಅಂದ್ರೆ, ಈ ರೂಪನೇ ಅಲ್ಲ, ಬೇರೆ ರೂಪ. ಇತ್ಯಾದಿ ಶ್ರುತೇಶ್ಚ. ಬೇಕಷ್ಟು ನಮ್ಮಲ್ಲೇ ತಗೊಳ್ಳಿ, ಮಣ್ಣಿನ ಪ್ರತಿಮೆ ಇದೆ, ಲೋಹದ ಪ್ರತಿಮೆ ಇದೆ, ಡಿಫ್ರೆನ್ಸ್ ಕಾಣುತ್ತಾ ಇಲ್ಲ ನಮಗೆ ಇಲ್ಲಿಗ? ಡಿಫ್ರೆನ್ಸ್ ಗೊತ್ತಾಯ್ತಾ ಇಲ್ಲ? ಮಣ್ಣಿನ ಪ್ರತಿಮೆಗೆ ಏನ್ ದೋಷ ಇದೆ? ಬಿತ್ತು ಒಡೆದೋಯ್ತು, ಅಭಿಷೇಕ ಮಾಡಿದ್ರು ಕರಗೋಯ್ತು. ಹಿತ್ತಾಳೆ ಪ್ರತಿಮೆ ಪಂಚವರ್ಪದ ಕರಗೋದಿಲ್ಲ, ಡಿಫ್ರೆನ್ಸ್ ಗೊತ್ತಾಯ್ತಾ ಇಲ್ಲ ಈಗ ಅಷ್ಟೇ. ಎರಡು ವಸ್ತು ಡಿಫ್ರೆನ್ಸ್ ಗೊತ್ತಾದ್ಮೇಲೆ ಇದಕ್ಕೆ ಡಿಫ್ರೆಂಟ್ ಆಗಿದ್ರೆ ಅಪ್ರಾಕೃತ ಅಷ್ಟೇ. ಪ್ರಾಕೃತವಲ್ಲದ್ದು ಅಪ್ರಾಕೃತ, ಇದು ಆಕಾಶ ಇದೆ, ಅಪ್ರಾಕೃತ ಇದು. ಬ್ಲಾಸ್ಟ್ ಮಾಡಿದ್ರೆ ಏನಾಗೋದಿಲ್ಲ, ಅದು ಬಾಂಬ್ ಹಾಕಿದ್ರೆ ಏನಾಗೋದಿಲ್ಲ, ಇದು ಒಳ ಬಿಡದ ಒಳ ಹೋಗ್ಬಿಡುತ್ತೆ. ಇವೆಲ್ಲ ಕಣ್ಣಿಗೆ ಕಾಣದೇ ಇದೆ, ಸಾಕ್ಷಿ ಸಿದ್ಧವಾದದ್ದೆಲ್ಲ ಆಕಾಶಾದಿಗಳು, ಅವೆಲ್ಲ ಅಪ್ರಾಕೃತಾನೆ. ಸಕ್ಕರೆ ಇನ್ನೊಂದು ರೀತಿ ಹೇಳಿ, ಮಣ್ಣು ಅಂತ ಹೇಳಿಲ್ಲ, ಮಣ್ಣು ಸಕ್ಕರೆ, ಸಕ್ಕರೆಗೊಂಡು ಕರಗೋಗುತ್ತೆ, ಮಣ್ಣಿಂದು ಕರಗುತ್ತೆ, ಲೋಹದ್ದಾರ ಕರಗೋದಿಲ್ಲ. ಅದು ಪ್ರತಿಮೆನೆ, ಅದು ಮಾಡಿರೋದೆ, ಅದು ಒಂದೇ ಸೈಜೆ, ಎಷ್ಟು ವ್ಯತ್ಯಾಸ ಇದೆ? ಈಗ ಕೆಲವು ಕಲ್ಲಿಂದು ಬಿದ್ರು ಹೊಡಿತು, ಇದು ಬಿದ್ರು ಹೊಡಿಲಿಲ್ಲ, ಬಂಗಾರದ ಇನ್ನೂ ವ್ಯಾಲ್ಯೂ ಜಾಸ್ತಿ ಆಗೋಯ್ತು. ಮೆಟೀರಿಯಲ್ ವ್ಯಾಲ್ಯೂ ಇದೆ, ಆವಾಹನ ವ್ಯಾಲ್ಯೂ, ಎರಡೆರಡು ವ್ಯಾಲ್ಯೂ ಇದೆ. ಈ ಮಣ್ಣಿನ ಪ್ರತಿಮೆಗೆ ಇದು ಮೆಟೀರಿಯಲ್ ವ್ಯಾಲ್ಯೂ ಇಲ್ಲ, ಆವಾಹನ ಮಾಡಿದ್ದಕ್ಕೇನು ಸನ್ನಿಧಿ ಸನ್ನಿಧಿ ಬಂತ ಅಷ್ಟೇನೆ. ಬಂಗಾರದ ಪ್ರತಿಮೆ ಆಗಲ್ಲ, ಎರಡೆರಡು ವ್ಯಾಲ್ಯೂ ಇದೆ. ಅದು ಹೇಳಿದ್ನಲ್ಲ, ಈಗ ಲೌಕಿಕ ಮಣ್ಣು ಇದೆ, ಲೋಹ ಇದೆ, ಡಿಫ್ರೆನ್ಸ್ ಗೊತ್ತಾ? ಛೇ, ಡಿಫ್ರೆನ್ಸ್ ತೆರಿಸಕ್ಕೆ ಅಷ್ಟೇ ದುಷ್ಟಾಂತ ಕೊಟ್ಟಿದ್ದು. ನಮ್ದು ರೂಪ ಹಾಳಾಗಲಿ ಅಂತ ತಾನೇ ಪ್ರಶ್ನೆ ಇದ್ದಿದ್ದೀಗ ಅರ್ಥ ನಿಮ್ಗೆ ಅರ್ಥ ಆಗ್ಲಿಲ್ಲ. ಫಸ್ಟ್ ಅರ್ಥ ಮಾಡ್ಕೋಬೇಕಾದ್ರೆ ಡಿಫರೆನ್ಸ್ ಆಫ್ ಬಾಡಿ ತೋರಿಸ್ಬೇಕು ನಾವೀಗ, ಗೊತ್ತಾಯ್ತಾ? ಡಿಫರೆನ್ಸ್ ಆಫ್ ಬಾಡಿ ಅಷ್ಟೇ ಇಂಟೆಂಟ್ ತೋರಿಸಿದೆ. ಈ ದೃಷ್ಟಾಂತೆ ಸರ್ವಸಾಮ್ಯ. ಡಿಫರೆನ್ಸ್ ಆಫ್ ಬಾಡಿ ಏನೀಗ, ನಾವು ಒಂದು ಬೊಂಬೆ ಅಂದ್ವಿ, ತಕ್ಷಣ ಆಗಿರೋ ಅಭಿಷೇಕ ಮಾಡಿ ಕರಗೋಗ್ಲಿ ಅಂತ ಹೇಳಿದ. ಇನ್ನಿಟ್ಟು ಮಣ್ಣಿನ ಪ್ರತಿಮೆ ಇಟ್ಕೊಂಡಿದ್ದ, ಅಯ್ಯೋ ದಡ್ಡ ಮಣ್ಣಿನ ಪ್ರತಿಮೆ ಅಲ್ಲ ಅವ್ರದ್ದು ಈ ಪ್ರತಿಮೆ ಅಂತ ಹೇಳಿದ. ಓ ಹಾಗಿದ್ರೆ ಸರಿ ಹೋಯ್ತು, ಅಂದ್ರೆ ಮಣ್ಣಿಗೂ ಲೋಹಕ್ಕೂ ವ್ಯತ್ಯಾಸ ಆಗಿದೆಯೋ, ಪ್ರಾಕೃತ ಅಪ್ರಾಕೃತಕ್ಕೇನಿದೆ ವ್ಯತ್ಯಾಸ ಇದೆ. ಇನ್ನ ನಾವೇನ್ ಯೋಚನೆ ಮಾಡ್ತೇವೆ, ಆಕಾಶ ಯೋಚನೆ ಮಾಡ್ತೇವೆ, ಅಪ್ರಾಕೃತ ಆಕಾಶ, ಅವ್ಯಾಕೃತ ಆಕಾಶ ಏನದು? ಅಪ್ರಾಕೃತ, ಮೇಡವಟ್ಟ ಪ್ರಕೃತಿ ಅಲ್ಲ ಅದು. ಅದೇ ದೃಷ್ಟಾಂತ, ಅಪ್ರಾಕೃತ ಆಕಾಶ ಅಂದ್ರೆ ಸ್ಪಷ್ಟ ಹೇಗೋತ್ತೋ, ಆಕಾಶಕ್ಕೇನೂ ಆಗೋದಿಲ್ಲ ಅಂತ ಹೇಗೆ ಹೇಳುತ್ತೇವೋ, ದೇವರಿಗೇನೂ ಆಗೋದಿಲ್ಲ. ಅಪ್ರಾಕೃತವಾದ ಯಾವುದಕ್ಕೂ ಪೆಟ್ಟಿಲ್ಲ, ಯಾವುದು ಕಣ್ಣಿಗೆ ಕಾಣೋದಿಲ್ಲ, ಅದು ಸಾಕ್ಷಿ ವೇದ್ಯ. ಅವ್ಯಾಕೃತ ಆಕಾಶ ಕಣ್ಣಿಗೆ ಕಾಣೋದಿಲ್ಲ, ಭೂತಾಕಾಶ ಎಲ್ಲಿ ಯಾವ್ದು ಬಣ್ಣ ತೋರಿಸ್ತೀವಿ ಅದೆಲ್ಲ ಭೂತಾಕಾಶ, ಗೊತ್ತಾಯ್ತಾ? ಬಣ್ಣರಹಿತ ಸ್ಪೇಸ್ ಅಂತ ಇಮ್ಯಾಜಿನ್ ಮಾಡ್ತೀವಲ್ಲ, ಅದು ಅವ್ಯಾಕೃತ ಆಕಾಶ. ಅದಕ್ಕೇನಿಲ್ಲ, ಪ್ರಾಕೃತ ಅಲ್ಲ ಅದು, ಪ್ರಾಕೃತ ಅಲ್ಲ, ಅದು ಇಂಪಾರ್ಟೆಂಟ್. ಭೌತಿಕಾನಿ ಹಿ ರೂಪಾಣಿ ಭೂತೇಭ್ಯೋ ಹಿ ಶಬ್ದಾತ್ ಅಸ್ಥೂಲಂ ಅನನು ಇತಿ ಶ್ರುತ್ಯ ಇತ್ಯಾದಿ ಶ್ರುತೇಶ್ಚ. ಭೌತಿಕಾನಿ ಹಿ ರೂಪಾಣಿ ಭೂತೇಭ್ಯೋ ಅಸೌ ಪರೋ ಯತಃ ಅರೂಪತ್ವಾತ್ ಅರೂಪವಾನತಃ ಪ್ರೋಕ್ತಃ ಕ್ವಾ ತದವ್ಯಕ್ತತಃ ಪರಃ ಇತಿ ಮಾತ್ಸೇ. ಭೌತಿಕಾನಿ ಹಿ ರೂಪಾಣಿ ಭೂತೇಭ್ಯೋ ಅಸೌ ಪರೋ ಯತಃ. ಸಾಮಾನ್ಯವಾಗಿ ರೂಪಗಳೆಲ್ಲ ಭೌತಿಕ ಅಂತ ನಾವು ಕರೆಯೋದು, ಆದರೆ ಪರಮಾತ್ಮ ಎಂಥವನು? ಭೂತೇಭ್ಯೋ ಅಸೌ ಪರೋಯತಃ, ಭೂತಗಳ ಮೇಲಿದ್ದಾನಾದ್ರಿಂದಾಗಿನೇ ಅರೂಪವಾನ್ ಅಂತ ಕರೀತಾರೆ. ಅರೂಪವಾನ್ ಆಚಾರ್ಯ ಹೇಳಕ್ಕೆ ಶುರು ಮಾಡಿದ್ದು, ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ. ದೇವರಿ ದೇಹ ಇದೆ, ಗುಣಪೂರ್ಣ ದೇಹವಾದ್ರಿಂದ ಅರೂಪವ ದೇವಹಿ ಸೂತ್ರಾರ್ಥ ಇದು. ಪ್ರೋಕ್ತ ಕ್ವ ತದ ಅವ್ಯಕ್ತತ ಪರೇ ಇತಿ ಮಾತ್ಸೆ. ಸ್ವಲ್ಪ ಇರಲಿ ಅಂತ ಕೇಳಿದ್ರೆ, ಅವ್ಯಕ್ತದ ಮೇಲಿರೋನಿಗೆ ಇದು ಹೇಗೆ ಬರುತ್ತೆ ಹೇಳಿಲ್ಲ? ರೋಡ್ ಟ್ರಾಫಿಕ್ಕು ಫ್ಲೈಟ್ ಹೇಗೆ ಅಫೆಕ್ಟ್ ಆಗುತ್ತೆ? ಸ್ವಲ್ಪ ಅಫೆಕ್ಟ್ ಆಗಲಿ ಅಂದ್ರೆ ಸ್ವಲ್ಪ ಕೂಡ ಅಫೆಕ್ಟ್ ಆಗೋದಿಲ್ಲ, 100% ಆಗೋದಿಲ್ಲ. ಅದೇ ರೀತಿ ದೇವರಿಗೆ ಅಭವ ಪ್ರಕೃತಿ ಅಂದ ಮೇಲೆ ಪ್ರಾಕೃತ ದೇಹದ ಪ್ರಶ್ನೆ ಆತನಿಗೆ ಬರೋದೇ ಇಲ್ಲ. ಮಹಾಲಕ್ಷ್ಮಿ ಪ್ರಾಕೃತ ದೇಹ ಇಲ್ಲ, ಯಾತಕ್ಕೆ? ಅಭಿಮಾನಿ ದೇವತೆ, ಅದಕ್ಕೆ ಅಭಿಮಾನಿ ದೇವತೆ ಆದ್ರಿಂದಾಗಿ ಅದರ ಎಫೆಕ್ಟ್ ಅವರಿಗೆ ಆಗೋದಿಲ್ಲ. ಪರಮಾತ್ಮ ಅದ್ರ ಮೇಲಿದ್ದಾನೆ, ಪ್ರಕೃತಿಯ ಸ್ವಾಮಿಯಾಗಿದ್ದಾನೆ, ಅಭಿಮಾನಿ ದೇವತೆಯಾಗಿದ್ದಾನೆ. ಇಬ್ಬರಿಗೂ ಪ್ರಸಂಗ ಇಲ್ಲ, ಉಳಿದವರಿಗೆ ಪ್ರಸಂಗ ತಪ್ಪಿದ್ದಲ್ಲ. ಆದ್ರೆ ಬ್ರಹ್ಮವಾಯುಗಳಿಗೆ ಹೇಗಿದೆ ಅಂತ ಕೇಳಿದ್ರೆ ನೆಗ್ಲಿಜಿಬಲ್, ಇದ್ರೂ ಇಲ್ಲದಾಗಿದೆ. ಉಳಿದವರಿಗೆ ಸ್ಲೋಲಿ ಟೈಟನ್ ಆಗ್ತಾ ಬರುತ್ತೆ. ಅರೂಪವಾನ್ ಅತಃ ಪ್ರೋಕ್ತ ಕ್ವತದವ್ಯಕ್ತತಃ ಪರೇ ಇತಿ ಮಾತ್ಸೆ. ಅತ್ರ ಈಶ್ವರ ಪ್ರಾಪ್ತಿ ಸಾಧನ ಭಕ್ತ್ಯರ್ಥಂ ತಸ್ಯ ಅಪ್ರಾಕೃತ ರೂಪ ಸಮರ್ಥನಾದಸ್ತಿ ಶಾಸ್ತ್ರಾದಿ ಸಂಗತಿ. ದುರ್ಯೋಧನಗ ಅದು ಗೊತ್ತಿದ್ದಿಲ್ಲ, ಆದ್ರಿಂದ ಅವನು ಸತ್ತೋದ. ಕೃಷ್ಣನ್ ಕಟ್ಟಬೇಕು ಅಂತ ಪ್ಲಾನ್ ಮಾಡ್ದ. ಅದೇನ್ ತಿಳ್ಕೊಂಡ, ಪ್ರಾಕೃತ ದೇಹವಾಗಿದ್ರೆ ಏನಾಗ್ತಿತ್ತು? ಕಟ್ಟ ಪ್ರಾಕೃತ ದೇಹ ಅಲ್ಲ ಅದು, ಗೊತ್ತಿದ್ದಿಲ್ಲ, ಆದ್ರಿಂದ ಕಟ್ಟಲ ಪ್ರಯತ್ನ ಪಟ್ಟ, ಆಗ್ಲಿಲ್ಲ, ಕೊನೆ ಸತ್ಯ ಹೋದ. ಸೊ ದೇವ್ರ ಬಗ್ಗೆ ಏನ್ ತಿಳ್ಕೊಳಕ್ ಹೋಗ್ಬಾರ್ದು. ಈ ಉದಾಹರಣೆ ನಮ್ಮಲ್ಲೇ ತಗೊಳ್ಳಿ. ಲೈವ್ ಲೈವ್ ನಾವು ಒಂದು ಯಾವ್ದೋ ಒಂದು ತಂತಿನ ಡೀಲ್ ಮಾಡೋ ಹಾಗೆ ಲೈವ್ ವೈರ್ ಮುಟ್ಲಕ್ಕಾಗತ್ತಾ? ಇವನಿಗೆ ಸಾಕೊಡಿ ಲೈವ್ ವೈರ್ ಮುಟ್ಟಿ, ಎರಡು ವೈರ್ಗಳೇ, ಎರಡು ವೈರೇ. ಇದು ಲೈವ್ ವೈರ್ ಮುಟ್ಟಕ್ ಬರುತ್ತೆ ಅಂತ ಅದು ಮುಟ್ಟಕ್ ಹೋದ ಗತಿ ಬೀಳೋದು. ದೇವರ ದೇಹ ನಮ್ಮಂತೆ ತಿಳ್ಕೊಳ್ಳೋದು ಹೋಗ್ಬಾರ್ದು ಅನ್ನೋದಕ್ಕೆ ಒಳ್ಳೆ ಸಾಕ್ಷಿ. ಇದೇ ಉತ್ತರ ಭರವತ್. ಯಾವ ರೂಪಗಳು ಪ್ರಾಕೃತ ಅಲ್ಲ ಅಂದಮೇಲೆ ಕೃಷ್ಣರಾಮ ರೂಪ ಹೇಗಾಗತ್ತೆ? ಅರ್ಥ ಆಯ್ತಾ? ಯಾವ ರೂಪಗಳು ಅಲ್ಲ, ಅರ್ಥ ಆಯ್ತಾ? ಈಗ ಅದೇ ಹೇಳ್ತಿರೋದು, ಈಗ ಅಲುವ ಇದರಂತೆ ಇದೆ ಪ್ರತಿಮೆ, ಆದ್ರೂ ಅಲ್ಲ, ಅರ್ಥ ಆಯ್ತಾ? ಈಗ ಅದರಂತೆ ಇದ್ದು ಮಾತ್ರಕ್ಕೆ ಏನಾಗಬೇಕಾಗಿಲ್ಲ, ಸಿಮಿಲರ್ ಅಂತ ಹೇಳಬೇಕು. ಸೇಮ್ ಅಲ್ಲ, ಸಿಮಿಲರ್ ಆದ ಮಾತ್ರಕ್ಕೇನೆ ಏನಾಗ್ಲಿಕ್ಕಿಲ್ಲ, ಒಂದೇ ರೀತಿಯಾಗನೇ ಸಿಟಿ ಇಲ್ಲ. ಅದನ್ನ ತಿಳ್ಕೊಂಡೆ ಜನ ಮೋಸ ಹೋಗಿದ್ದು, ಅರ್ಥ ಆಯ್ತಾ? ಈಗ ಅದು ಸಿಮಿಲರ್ ಅಂತ ತಿಳ್ಕೊಳ್ಳೋದು ಬೇರೆ, ಎರಡು ವೈರ್ ಹಾಗೆ ಇದೆ, ಆಗಿದೆ ಸಿಮಿಲರ್ ಇದೆ, ಬರೀ ಯಾಕೆ ಶಾಕ್ ಹೊಡಿತು ಅಂತ ಕೇಳಿದ್ರೆ ಸೈಜ್ ಕೊಡೋದು ಕರೆಂಟ್ ಬಂದ ಸೈಜ್ ದೊಡ್ಡದಾಗೋದಿಲ್ಲ ವೈರ್, ಮತ್ತು ವೈರ್ ದೊಡ್ಡದಾಗೋದಿಲ್ಲ. ಕಣ್ಣಿಗೆ ಏನೇನು ಕಾಣ್ತೀವಿ, ನೋ ಡಿಫರೆನ್ಸ್, ಅಬ್ಸರ್ವೇಟಿವ್ ನೋ ಡಿಫರೆನ್ಸ್, ಮುಟ್ಟಿದಾಗ ಅಷ್ಟೇ ಗೊತ್ತಾಗೋದು. ದೇವ್ರು ಹಾಗೆ ಕಾಣ್ತಿದ್ದು, ನೋಡೋದ್ರೆ ಹ್ಯಾ ಕಾಣಿಸ್ತಿದ್ದ, ಲೈವ್ ವೈರ್ ಹೇಗೆ ಡೆಡ್ ವೈರ್ ಕಂಡ ಕಾಣಿಸ್ತಿತ್ತು, ಕೃಷ್ಣ ಹಾಗೆ ಕಾಣಿಸ್ತಿದ್ದ ಅಷ್ಟೇನೆ, ಅರ್ಥ ಆಯ್ತಾ? ಸೊ ಸಿಮಿಲಾರಿಟಿ ಬೇರೆ, ಸೇಮ್ ಬೇರೆ. ದುರ್ಯೋಧನ ತನ್ನಂತ ದೇಹ ಅಂತ ಅದೇ ಹೇಳಿದ್ದು, ಅವಜಾನಂತಿ ಮಾಂ ಮೂಢಾಹ ಮಾನುಷೀಂ ತನು ಮಾಸ್ತ್ರಿತಂ ಮೋಘಾಶ ಮೋಘ ಕರ್ಮಾಣ ಮೋಘ ಜ್ಞಾನ ವಿಚೇತಸ. ಅದಕ್ಕೆ ಹಾಳಾಗಿ ಹೋಗ್ಬಿಟ್ರಲ್ಲ, ಅದು ತಿಳ್ಕೊಳಕ್ ಹೋಗ್ಬಾರ್ದು. ಪ್ರಾಕೃತ ಸಾರತ್ವ, ಪ್ರಾಕೃತ ಸಾರ ಅಂದ್ರೆ ಕೊನೆ ತಾನೇ ಇರೋದು ಅದರೊಳಗೆ. ಪ್ರಾಕೃತ ವಸ್ತುವಿನೊಳಗೆ ಯಾರಿದ್ದಾರೆ? ನಿಯಾಮಕನಾಗಿ ತಾನೇ ಇದ್ದಾರೆ. ಸಾರ ತಗೊಳ್ಳೋ ಪ್ರಶ್ನೆ ಬರಲಿಲ್ಲ. ಸಾರ ಅಂದ್ರೆ ಒಂದೇ, ತಾನೇ ಅಂದ್ರೆ ಒಂದೇ. ಅದಕ್ಕೆ ನೈವೇದ್ಯ ಪದಾರ್ಥ ತಗೋತಾರೆ ಅಂದ್ರೆ ರೂಪರೂಪಗಳು ಐಕ್ಯ ಚಿಂತನೆ ಅಷ್ಟೇ, ಬೇರೆ ಏನೂ ಅಲ್ಲ. ಅದಕ್ಕೆ ತೋರಿಸ್ತ, ತಂದ ಎಂತ ದೇಹ ಅಲ್ಲ ಅಂತ ತೋರಿಸ್ತ, ಪ್ರಾಕೃತಿ ಅಲ್ಲ ಅಂತ ತೋರಿಸಕ್ಕೆ ಆ ರೀತಿ ಮಾಡ್ದ. ಕಂಡವರಿಗೆ ಗೊತ್ತಾಯ್ತು. ಅದೇ ಭೀಷ್ಮರು ಮೋಸ ಹೋಗ್ಲಿಲ್ಲ, ಬಾಣ ಹಣೆಗೆ ಬಾಣ ಹೊಡೆದ್ರು, ರಕ್ತ ಚಿಮ್ಮೆ ಹೋಯ್ತು ಕೃಷ್ಣನಿಗೆ. ಕೃಷ್ಣ ಬಂದ, ನಾವು ಕೈಬಕ್ಕೊಂಡು ಕುತ್ಕೊಂಡ್ಬಿಟ್ರು, ಪೆಟ್ಟು ಬಿದ್ದ ಅನ್ಕೊಂಡು ದುರ್ಯೋಧನ ಕಟ್ಲಕ್ಕೆ ಬಂತು ಅಂತ ಕಡೆ. ಇವ್ರಿಗೆ ಗೊತ್ತಿಲ್ಲ ನಾಟಕ ಅಂತ ಗೊತ್ತಿ ಇವರಿಗೆ, ಅದರಿಂದ ದೋಷ ಆಗ್ಲಿಲ್ಲ ಇವ್ರಿಗೆ. ದುರ್ಯೋಧನ ಆಕ್ಚುಲಿ ಕಟ್ಲೇ ಇಲ್ಲ, ಕಟ್ಟಿದ ಕಟ್ಲಕ್ಕೆ ಹೋದ ಅಟೆಂಪ್ಟ್ ಮಾಡಿದ ಪಾಪ ಬಂತು. ಇವ್ರು ಆಕ್ಚುಲಿ ಬಾಣ ಹೊಡೆದ್ರು, ಕಣ್ಣಿಗೆ ರಕ್ತನೂ ಕಾಣಿಸ್ತು, ಆದ್ರೆ ಅವ್ರ ಗ್ಯಾರಂಟಿ ಗೊತ್ತಿತ್ತು, ಇದೇನು ಅಲ್ಲ. ಏನಿದು? ಕೃಷ್ಣ ಬರೀ ಮೋಹ ಮಾಡ್ತಿದ್ದಾನೆ ಹೊರತು ಏನೂ ಅಲ್ಲ. ಅದನ್ನು ನಿಜವಾಗ್ಲೂ ಹೊಡೆದು ಅವ್ರು ಏನೂ ಆಗ್ಲಿಲ್ಲ, ಆದ್ರೆ ಹೊಡೆದೇ ಕಟ್ಲಕ್ಕತ್ತು ಹೋಗಿ ಎಫರ್ಟ್ಗೆ ಅವ್ನು ಪಜಿತ್ತು. ಅನುಸಂಧಾನ ಇದ್ ಮಾಡಿದ್ರಿಂದ ದೋಷ ಆಗ್ಲೇ ಇಲ್ಲ, ಅನುಸಂಧಾನ ಇಲ್ಲದೆ ಮಾಡಿದ್ರಿಂದ ದೋಷ ಆಯ್ತು. ಭೌತಿಕಾನಿ ಹೇ ರೂಪಾಣಿ ಭೂತೇಭ್ಯೋಸೋ ಪರೋ ಇದು. ಅದಕ್ಕೂ ಹಾಗೇನೆ, ಯಶೋಧೆಗೆ ಮೊದ್ಲೇನ್ ತಿಳ್ಕೊಂಡ್ಲು, ಯಾವ್ದೋ ಹುಡುಗರಂತೆ ಹುಡುಗ ಕಟ್ಲಕ್ ಹೋದ್ಲು, ಕಟ್ಲಕ್ ಬರದೇ ಹೋದಾಗ ಏನ್ ಅರ್ಥ ಮಾಡ್ಕೊಂಡ್ಲು, ಅಪ್ರಾಕೃತ ಅಂತ ಅರ್ಥ ಮಾಡ್ಕೊಂಡು. ಅದು ಇಂಪಾರ್ಟೆಂಟ್. ಅಪ್ರಾಕೃತ ಅರ್ಥ ಮಾಡ್ಕೊಂಡ ತಕ್ಷಣ ಏನಾಯ್ತಾಗ, ಕಟ್ಲಕ್ ಬಂತು. ಕಟ್ಲಕ್ ಬಂತು ಅನ್ನೇನ ಅರ್ಥ, ಜ್ಞಾನ ಬಂತು ಅಂತ ಅರ್ಥ. ಅರ್ಥ ಮಾಡ್ಕೊಳಕ್ ಬಂತೆ ಹೊರತು ಈ ರೀತಿ ಕಟ್ಟೋದಲ್ಲ, ಫಿಸಿಕಲಿ ಕಟ್ಟೋದಲ್ಲ. ಅದೇ ಭಕ್ತಿ ಪಾಶದಲ್ಲಿ ಅಂತ ಹೇಳಿದ್ರು, ಭಕ್ತಿ ಬಂದಿದ್ದೇ ಕಟ್ಟು, ಇನ್ನೇನು ಕಟ್ಟಲ್ಲ. ಅರೂಪವಾನತಃ ಪ್ರೋಕ್ತಃ ಕ್ವತದವ್ಯಕ್ತತಃ ಪರೇ ಇತಿ ಮಾತ್ಸೆ. ಅತ್ರ ಈಶ್ವರ ಪ್ರಾಪ್ತಿ ಸಾಧನ ಭಕ್ತ್ಯರ್ಥಂ ತಸ್ಯ ಅಪ್ರಾಕೃತ ರೂಪವತ್ತ ಸಮರ್ಥನಾತ್ ಅಸ್ತಿ ಶಾಸ್ತ್ರಾದಿ ಸಂಗತಿ. ರೂಪ ಇಲ್ಲ ಅಂದ್ರೂ ದೋಷ, ರೂಪ ಇದೆ ಅಂದ್ರೂ ದೋಷ. ಅದು ಪರಿಹಾರ ಮಾಡತಕ್ಕಂತಹ ಸೂತ್ರ ಮತ್ತು ಅಧಿಕರಣ ಇದು. ಅನ್ಯಥಾ ಅನಿತ್ಯತ್ವಾದಿ ಪ್ರಾಪ್ತಿಯ ನ ತತ್ರ ಭಕ್ತಿ ಉತ್ಪದ್ಯತೆ ಇತಿ ತಸ್ಸಮರ್ಥನೀಯಮೇವ. ಅನ್ಯಥಾ ಏನಾಗ್ತಾ ಇತ್ತು, ಇಬ್ಬ ಭೀತಿ ಬರೋದು, ಯಾವ್ದೋ ಬ್ಯಾಂಕ್ ಇನ್ವೆಸ್ಟ್ ಮಾಡಕ್ಕೆ ಅಂತ ಹೋದ. ಕೆಲವರು ಹೇಳಿದ್ರು ಇಟ್ಟವರೆಲ್ಲ ಪಾಪರಾಗಿದ್ರೆ ಯಾಕೆ ಇಡ್ತೀರಿ ಅಂತ ಕೇಳಿದ್ರು. ಇದರಲ್ಲಿ ಇಟ್ಟರು ನೋಡಿ ಅಂತ ತಿಳ್ಕೊಂಡು, ಅವ್ ನ್ಯಾಷನಲೈಸ್ ಸರ್ಕಾರದ ಗ್ಯಾರಂಟಿ ಇದೆ, ಶುರು ಮಾಡಿದ್ರು. ಎರಡು ಬ್ಯಾಂಕ್ಗಳೇ, ಇನ್ಫ್ಯಾಕ್ಟ್ ಪ್ರೈವೇಟ್ ಬ್ಯಾಂಕ್ ಇನ್ನೂ ಎಷ್ಟೇ ಜಾಸ್ತಿ ಇತ್ತು ಅದಕ್ಕೆ. ಆದ್ರೆ ಪ್ರೈವೇಟ್ ಅದು ಸೆಕ್ಯೂರಿಟಿ ಇಲ್ಲ ಅದರಲ್ಲಿ. ಮತ್ತೆ ನೋಡಿದ್ರೆ ಕೆಲವೊಂದು ಗೊತ್ತಾಗೋದಿಲ್ಲ, ಸೆಕ್ಯೂರಿಟಿ ಗೊತ್ತಾಗೋದು ಯಾವಾಗ, ಅದು ಹಿಂದಿನ ಗೊತ್ತಿದ್ರೆ ಅದು ಉಳಿದವರಿಗೆ ಅರ್ಥ ಆಗೋದಿಲ್ಲ. ಬಿಲ್ಡಿಂಗ್ ಅಡಿ ನೋಡಿ ಏನ್ ಮಾಡ್ಬಿಡ್ತು, ಮೋಸ ಹೋಗ್ಬಿಡ್ತಾರೆ. ಅದು ಆಡಿನ ನ್ಯಾಷನಲ್ ಬ್ಯಾಂಕ್ ಚಿಕ್ಕ ಬ್ಯಾಂಕ್ ನೋಡೋದಕ್ಕೆ ಸಣ್ಣ ಬಿಲ್ಡಿಂಗ್, ಇದು ನೋಡಿದ್ರೆ ಮಲ್ಟಿ ಸ್ಟೋರಿ ಬಿಲ್ಡಿಂಗ್. ಏನ್ ಮಾಡ್ತಾನೆ ಇವನು, ಇದೇ ಹೋಪ್ಲೆಸ್ ತಿಳ್ಕೊಂಡ, ಕೊನೆಗೆ ಆಗಿದ್ದೇನೆ ಉಲ್ಟಾಬಟ್. ಅದರಿಂದ ಯಾವಾಗಲೂ ಕೂಡ ಹಿನ್ನೆಲೆ ಗೊತ್ತಾಗಬೇಕಾದ್ರೆ ಏನ್ಬೇಕು, ಕಣ್ಣಿಗೆ ಕಾಣೋದಲ್ಲ ಹಿನ್ನೆಲೆ, ಕಣ್ಣಿಗೆ ವಿರುದ್ಧನೇ ಕಾಣಿಸ್ತೇ ಆಕ್ಚುಲಿ, ಒಳಗಿರೋದೇ ಬೇರೆ. ಆಯ್ತು, ಅರ್ಥ ಮಾಡ್ಕೊಂಡವ್ರಿಗೆ ದೋಷ ಇಲ್ಲ. ಯದತ್ರ ಯದರ್ಥಂ ಮಹಿಮಾ ನಿರೂಪಿತ ಸಾ ಭಕ್ತಿರೇವ ಇತ್ಯ ಅತ್ತರ ವಿಷಯ. ವಿಷ್ಣು ಯುಕ್ತ ನವ ಇತಿ ಸಂದೇಹ. ಭಕ್ತಿನೇ ಇದಕ್ಕೆ ವಿಷಯ. ವಿಷ್ಣುವಿನಲ್ಲಿ ಭಕ್ತಿ ಮಾಡೋದು ಯುಕ್ತವೋ ಅಯುಕ್ತವೋ ಅಂತ ಪ್ರಶ್ನೆ. ಎಷ್ಟು ಬ್ರಹ್ಮಸೂತ್ರ ಭಾಷೆ ಓದಿದ್ರೆ, ಸೂತ್ರ ಓದಿದ್ರೆ, ನಾವು ದೇವ್ರ ಬಗ್ಗೆ ಎಷ್ಟು ವಿಚಾರ ಮಾಡ್ತಿದ್ದೇವೆ ಅಂದ್ರೆ ಲೈಫ್ ರಿಸ್ಕ್ ಇರೋದು, ಸಂಪುಟ ರಿಸ್ಕ್ ಫ್ಯಾಕ್ಟರ್ ಅಲ್ಲ. ಅಕಸ್ಮಾತ್ ಹೆಚ್ಚು ಕಡಿಮೆ ಆಗಿಬಿಟ್ರೆ ನಮ್ಮ ಸಾಧನೆ ವೇಸ್ಟ್ ಆಗಿಬಿಡುತ್ತದೆ. ಅದಕ್ಕೆ ಏನ್ ಮಾಡ್ತಿದ್ದಾರೆ ಈಗ, ಪ್ರತಿಯೊಂದು ಆಂಗಲ್ ಅಲ್ಲಿ ಯೋಚನೆ ಮಾಡ್ತಾರೆ. ವಿಷ್ಣುವಿನಲ್ಲಿ ಭಕ್ತಿ ಮಾಡ್ತಿದ್ದೇವೆ, ಅಕಸ್ಮಾತ್ ಕೈ ಕೊಟ್ರೆ, ಅಕಸ್ಮಾತ್ ನಾವು ವೇಸ್ಟ್ ಆಗಿಬಿಟ್ರೆ, ದುಡ್ಡು ಇಡೋನು ಯೋಚನೆ ಮಾಡಿ ಇಡೋದು 10-20 ಲಕ್ಷ, ಕೋಟಿ ಗಟ್ಟೆ ಇಟ್ಟವ್ರು ಸುಮ್ಮನೆ ಕೂತಿರ್ತಾರೆ, ಇವ್ರು ಭಾರಿ ಸೀರಿಯಸ್ ಆಗಿ ಯೋಚನೆ ಮಾಡ್ತಾರೆ. ಅಲ್ಲ ಅಷ್ಟಿಟ್ಟವ್ರು ಸುಮ್ಮನೆ ಕೂತಿ ನೀ ಯಾಕೆ ಮಾಡ್ತೀನಿ ಅಂದ್ರೆ, ಅದು ಭಾರಿ ಇಟ್ಟದಾರೆ ಇಟ್ಟಿದ್ದಾರೆ, ಇನ್ನೊಂದು ಬ್ಯಾಂಕ್ ಇಟ್ಟಿದ್ದಾರೆ, ಇರೋದು ಎಷ್ಟು ಆದ್ರೆ ಭಾರಿ ಯೋಚನೆ ಮಾಡ್ತೀನಿ ಅಂತ. ಅದು ಎಕ್ಸಸ್ ಇರೋರು, ಸರ್ಪ್ಲಸ್ ಇರೋರು ಬೇರೆ, ಮಿನಿಮಮ್ ಇಡೋರು ಬೇರೆ. ಇವತ್ತು ನಮ್ಮ ದೇಹ ಬಂದು ಲಿಮಿಟೆಡ್, ಆಯುಷ್ಯ ಲಿಮಿಟೆಡ್, ಅದ್ಮೇಲೆ ಅವ್ರು ರಿಸ್ಕ್ ತಗೊಂಡು ಮಾಡ್ಲಿಕ್ಕೆ ಆಗೋದಿಲ್ಲ. ದೇವತೆಗಳಾರು ಏನ್ ಮಾಡಬಹುದು, ಎರಡಕ್ಕೂ ತಯಾರವರು. ಅಕಸ್ಮಾತ್ ತಪ್ಪು ಮಾಡಿದ್ರೆ ಅದು ಸಾಧನೆ ಮಾಡ್ಕೊಂಡು ರಿಪೇರ್ ಮಾಡ್ಕೋತಾರೆ. ಬೇಕಾದ್ರೆ ನಮ್ಗೆ ಅವೆಲ್ಲ ಸಾಮರ್ಥ್ಯ ಇಲ್ಲ, ಆದ್ರಿಂದ ಬಹಳ ಕೇರ್ಫುಲ್ ಆಗಿ ಯೋಚನೆ ಮಾಡ್ಬೇಕು. ಅವೆಲ್ಲ ಯಾತಕ್ಕೆ ಹೇಳ್ತಾರ ಅರ್ಥ ಆಗುತ್ತೆ. ಈಗ ಬ್ರಹ್ಮ ಜಿಜ್ಞಾಸ ಅಂದ್ರೆ ಇದೆ, ಜಿಜ್ಞಾಸ ಅಂದ್ರೆ ಏನು, ವಿಚಾರ. ಆಲ್ರೌಂಡ್ ಏನ್ ಮಾಡ್ಬೇಕು, ನಾವೀಗ ವಿಚಾರ ಮಾಡಿ ನೋಡ್ಬೇಕು. ಒಂದ್ ಚೂರು ಕೂಡ ಏನಿರಬಾರ್ದು, ನಮಗೆ ದಂಧೆ ಬರಲೇಬಾರದು. ಸ್ವಲ್ಪ ಅಂದ್ರೆ ಕೂಡ ಭಕ್ತಿ ಶೇಕ್ ಆಗುತ್ತೆ. ಭಕ್ತಿ ಶೇಕ್ ಆದ ತಕ್ಷಣ ಏನಾಯ್ತು, ಅಲ್ಲಿಗೆ ಸಾಧನೆ ನಿಂತೋಯ್ತು. ಹಾಗಾಗಬಾರದು. ಯುಕ್ತ ಇವ ಭಗವದ್ಭಕ್ತಿ ಹಿ ಪೂರ್ವಪಕ್ಷಿ, ಭಗವದ್ಭಕ್ತಿ ಸರಿಯಲ್ಲ. ತಥಾ ಹಿ ಕಿಮಸೌ ರೂಪವನ್ನವ, ರೂಪ ಇದೆಯೋ ಇಲ್ವೋ. ನಾದ್ಯ ರೂಪವತ್ವಾತ್ ಅನಿತ್ಯತ್ವ ಪ್ರಸಂಗ, ರೂಪ ಒಪ್ಪಿಕೊಂಡ್ಬಿಟ್ರೆ ಅನಿತ್ಯತ್ವ ಪ್ರಸಂಗ. ಯಜ್ಞದತ್ತಾದಿವತ್, ಯಜ್ಞದತ್ತ ದೇವದತ್ತ ಅಂಬುದೇನದು, ABCD ಅಂತ, ಚೈತ್ರ ಮೈತ್ರ ಯಜ್ಞದತ್ತ ದೇವದತ್ತ ಹೀಗೆಲ್ಲ ಕರೆಯೋ ಪದ್ಧತಿ. ಹೆಸರು ಹೇಳಿದ್ರೆ ಸಿಟ್ಟು ಬರುತ್ತೆ ಅಂತೇಳಿ ಇವ್ನು ಹೇಳಿಬಿಟ್ರೆ ಯೋಚನೆ ಇಲ್ಲ. ABCD ಅಂತ ಹೇಳಿಬಿಟ್ರೆ ಯಾರು ಸಿಟ್ಟು ಬರೋದಿಲ್ಲ. ಅದಕ್ಕೆ ಅನಿತ್ಯ ಶರೀರೇ ಚ ನ ಭಕ್ತಿ ಉತ್ಪದ್ಯತೆ, ಅನಿತ್ಯ ಶರೀರದಲ್ಲಿ ಭಕ್ತಿ ಹೇಗೆ ಬರುತ್ತೆ, ನಮ್ಮಂತೆ ಆಗಿಬಿಡುತ್ತಾನಲ್ಲ ಅವನು, ಭಕ್ತಿ ಕಡಿಮೆ ಆಗತ್ತಾಗ. ಅರೂಪಂ ಅವ್ಯಯಂ ತದರೂಪಂ ಅನಾಮಯಂ ಇತ್ಯಾದಿ ಶ್ರುತಿ ಅಪ್ರಾಮಾಣ್ಯ, ಶ್ರುತಿ ಅಪ್ರಾಮಾಣ್ಯಂಚ ಸ್ಯಾತ್. ಅಷ್ಟೇ ಅಲ್ಲ, ಅರೂಪ ಅಂತ ಶ್ರುತಿ ಬೇರೆ ಹೇಳ್ತಾ ಇದೆ. ಒಂದು ನೋಡಿದ್ರೆ ದೋಷ ಬಂತು, ರೂಪ ಇಲ್ಲದ್ರೆ ಉಪಾಸನೆ ಮಾಡಲಿಕ್ಕೆ ಬರೋದಿಲ್ಲ. ಮತ್ತೆ ಅರೂಪ ಅಂತ ಕರೆದ ಮೇಲೆ ರೂಪ ಇಲ್ಲ ಅಂತ ಕನ್ಫರ್ಮ್ ಬೇರೆ ಆಯ್ತು. ದೇರ್ಫೋರ್ ಪರಮಾತ್ಮನೇ ರೂಪ ಇಲ್ಲ ಅಂತ ಒಪ್ಕೋಬೇಕು ನಾವು. ನ ದ್ವಿತೀಯ ರುಕ್ಮವರ್ಣಂ ಕರ್ತಾರಂ ಆದಿತ್ಯ ವರ್ಣಂ ಇತ್ಯಾದಿ ಶ್ರುತೇ ವೈಯರ್ಥ್ಯಾಪಾತ. ಹೋಗಲಪ್ಪ, ರೂಪ ಇಲ್ಲ ಸುಮ್ಮನೆ ಕುತ್ಕೊಂಡು ಬಿಟ್ರೆ. ಯದಾ ಪಶ್ಯತೆ ರುಕ್ಮವರ್ಣಂ ಕರ್ತಾರ ಬೀಷಂ ಪುರುಷಂ ಬ್ರಹ್ಮಯೋನಿಂ ಅಂತ ಹೇಳಿದ್ರು. ಆಮೇಲೆ ಧೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸರ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಇವೆಲ್ಲ ಹಾಕೋಬೇಕಾದ್ರೆ ಏನಿರ್ಬೇಕು? ರೂಪ ಹಿರಣ್ಮಯ ಒಪುಹು, ಒಪು ಅಂದ್ರೆ ದೇಹ, ಬಂಗಾರದ ಬಣ್ಣದ ದೇಹ ಇದೆ ಅಂತ ಹೇಳಿದ್ಮೇಲೆ ಅದು ನಮಗೆ ರೂಪ ಇರೋದು ಗೊತ್ತಾಯ್ತಾಗ. ಸೌಂದರ್ಯಾದಿ ಶೂನ್ಯೇಚ ಭಕ್ತಿ ಅಯೋಗಾತ್. ಮತ್ತೆ ರುಕ್ಮವರ್ಣ ಇತ್ಯಾದಿ ಕರೆದಿದ್ದಾರೆ ಶ್ರುತಿ ಹೇಳಿಬಿಡಿ, ಶ್ರುತಿಗೆ ಪರಸ್ಪರ ವಿರೋಧ ಬಂದಾಗ ಆಯ್ತು. ಈಗ ಸೌಂದರ್ಯ ಸೌಲಕ್ಷಣ್ಯಾದಿ ಅಭಾವ ಅಪಾತಾಚ್ಯ. ಮತ್ತೆ ರೂಪ ಇಲ್ಲ ಅಂದ್ಬಿಟ್ರೆ ಸೌಂದರ್ಯ ಸೌಲಕ್ಷಣ್ಯ ಇಲ್ಲ ಅಂತಾಯ್ತು. ಸೌಂದರ್ಯ ಶೂನ್ಯೇ ಭಕ್ತಿ ಅಯೋಗ್ಯಾತ್. ಸೌಂದರ್ಯಾದಿ ಒಂದು ಗುಣ ಮಿಸ್ ಆದ್ರೆ ಏನಾಗುತ್ತಾಗ, ಸ್ವಲ್ಪ ಭಕ್ತಿ ಅಫೆಕ್ಟ್ ಆಗಿ ಆಗುತ್ತೆ. ದೊಡ್ಡ ಆಫೀಸರ್ ಒಂದ್ ಕೆಲವು ದೋಷ ಇರುತ್ತೆ, ಏನ್ ಮಾಡ್ತಾನೆ, ಪಾಪ ಆ ಮಟ್ಟಿಗೆ ದೋಷ ಅಂತ ಒಪ್ಪಬೇಕಾಗುತ್ತೆ. ದೇವರಿಗೆ ಏನು ಇರೋದೆಲ್ಲ ಕೂಡ. ತದೇವಂ ಉಭಯಥಾಪಿ ಭಕ್ತೇ ಅನುಪನ್ನತ್ವಾತ್ ವ್ಯರ್ಥೋಯಂ ಭಾವ ಪಾದ ಇತಿ ಭಾವ. ದೇರ್ಫೋರ್ ಪರಮಾತ್ಮ ರೂಪ ಒಟ್ಕೊಂಡ್ರು ಸಮಸ್ಯೆ, ರೂಪ ಒಪ್ಕೊಳ್ದೋದ್ರು ಸಮಸ್ಯೆ, ಶ್ರುತಿ ವಿರೋಧದ ಸಮಸ್ಯೆ ಒಂದು, ವ್ಯಕ್ತಿ ವಿರೋಧ ಸಮಸ್ಯೆ ಒಂದು, ನಮ್ಮ ಭಕ್ತಿಗೆ ಅಫೆಕ್ಟ್ ಆಗುತ್ತಾದ್ರಿಂದ ಈ ದೇವರಲ್ಲಿ ಭಕ್ತಿ ಮಾಡೋದು ಪ್ರಯೋಜನ ಇಲ್ಲ ಅಂತ ಹೇಳಿದ. ಸಿದ್ಧಾಂತ ಸೂತ್ರ ಅವತಾರ್ಯ ವ್ಯಾಚ್ ಅಷ್ಟೇ ಅತ ಇತಿ. ಕರ್ತೈವೈವ ಪರಮಾತ್ಮನಿ ಭಕ್ತಿ ಹೀ ಬ್ರಹ್ಮಣೋ ರೂಪವತ್ವಾಭಾವೇನ ಅನಿತ್ಯತ್ವ ಅಭಾವಾತ್ ಅಲ್ಪತ್ವ ಅರೂಪತ್ವ ಶ್ರುತಿ ಅವೈಯರ್ಥ್ಯಾಚ್ಛ. ಸಿದ್ಧಾಂತ, ಪರಮಾತ್ಮನಿಗೆ ಪ್ರಾಕೃತ ರೂಪ ಇಲ್ಲವೇ ಇಲ್ಲ, ಆದ್ದರಿಂದ ಭಕ್ತಿ ಮಾಡಲೇಬೇಕು. ಅರೂಪತ್ವಂ ಕುತಃ, ರೂಪಂ ಹಿ ಭವತ್ ಪ್ರಾಕೃತಂ ಭೌತಿಕಂ ವಾ ಭವೇತ್. ಇಲ್ಲ, ರೂಪ ಎರಡು ವಿಧ, ಪ್ರಾಕೃತ ರೂಪ ಒಂದು, ಭೌತಿಕ ರೂಪ ಒಂದು. ಸ್ವಲ್ಪ ವ್ಯತ್ಯಾಸ ಇದೆ, ಸ್ವಲ್ಪ ಯೋಚನೆ ಮಾಡ್ಬೇಕು. ಅದಕ್ಕೆ ಪ್ರಾಕೃತ ರೂಪ ಭೌತಿಕ ರೂಪ, ದೇವತೆಗಳಿಗೆ ಪ್ರಾಕೃತ ರೂಪ ಇದೆ ಗೊತ್ತಾಯ್ತಾ, ಭೌತಿಕ ರೂಪ ನಮ್ಮಂತ ಭೌತಿಕ ರೂಪ ಇಲ್ಲ, ಚೇಂಜ್ ಆಗುತ್ತ. ಸ್ವಲ್ಪ ಅರ್ಥ ಮಾಡಿಕೊಂಡ ಸ್ವಾರಸ್ಯ ಇದೆ ಅದರಲ್ಲಿ. ಪ್ರಾಕೃತ ರೂಪ ಅಂದ್ರೆ ಮಹತ್ತತ್ವ ಇದೆ. ಈಗ ಮಹತ್ತತ್ವ ಯಾವ್ದರಿಂದ ಬಂದಿಲ್ಲ, ಪಂಚಭೂತಗಳಿಂದ ಬಂದಿಲ್ಲ. ಯಾವ್ದರಿಂದ ಬಂತದ, ಅವ್ಯಕ್ತದಿಂದ ಬಂತು. ಅವ್ಯಕ್ತ ಅಂದ್ರೆ ಏನು, ಪ್ರಕೃತಿ. ಸೊ ಪ್ರಾಕೃತ ದೇಹ, ಆದ್ರೆ ಅದು ಭೌತಿಕ ದೇಹ ಅಲ್ಲ. ಭೌತಿಕ ದೇಹ ಅಂದ್ರೆ ಏನು, ಪೃಥ್ವಿ ತೇಜೋ ವಾಯು ಆಕಾಶ ಬಂದ್ರೆ ಅಲ್ಲಿ ಆ ಚಾನ್ಸೇ ಇಲ್ಲ ಅವರಿಗೆ, ಅದಕ್ಕೆ ಏನು ಹುಟ್ಟೇ ಇಲ್ಲ ಅವು ಕೂಡ. ಅರ್ಥ ಆಯ್ತಾ, ಬ್ರಹ್ಮದೇವರ ದೇಹ ಬಂದಾಗ ಏನು ಹುಟ್ಟಿಲ್ಲ, ಇನ್ನು ಪಂಚಭೂತಗಳೇ ಬಂದಿಲ್ಲ ಅಂದ್ರೆ ಎಂತ ದೇಹ ಅದು, ಪ್ರಾಕೃತ ದೇಹ ಅಷ್ಟೇ ಗೊತ್ತಾಯ್ತಾ. ಆದ್ರೆ ಭೌತಿಕ ದೇಹ ಅಲ್ಲ, ನಮ್ದೇನಾಗಿದೆ, ಪ್ರಾಕೃತನ ಹೌದು ಭೌತಿಕನ ಹೌದು. ಪ್ರಕೃತಿಯ ಮೆಟೀರಿಯಲ್ ಇರೋದ್ರಿಂದ ಪ್ರಾಕೃತ, ಪಂಚಭೂತಗಳನ್ನ ಸೇರೋದ್ರಿಂದ ಬಿದು. ಆದ್ರಿಂದ ದೇವತೆಗಳ ದೇಹಕ್ಕೂ ನಮ್ಮ ದೇಹಕ್ಕೆ ಏನಿದೆ ಈಗ ವ್ಯತ್ಯಾಸ ಕಾಣಿಸ್ತಾ ಇದೆ. ಈ ಶರ್ಟ್ ಅಲ್ಲೇ ವ್ಯತ್ಯಾಸ ಆಗೋದಿಲ್ಲ, ರೇಷ್ಮೆ ಬಟ್ಟೆ ಹತ್ತಿ ಬಟ್ಟೆ ವ್ಯತ್ಯಾಸ ಇಲ್ವಾ ಆ ಥರ, ಅದರಲ್ಲೂ ಕೂಡ ಡಿಫ್ರೆನ್ಸ್ ಇದೆ. ಒಲ್ಕಲ ಅದು ನಾ ಇನ್ನು ಒಲ್ಕಲ ಇದೆ, ಒಂದು ಬೇರೆ ಬಟ್ಟೆ ಇದೆ. ತಮಾಷೆ ಎರಡು ಬಟ್ಟೆಗಳಾದರೂ ಕೂಡ ಮೆಟೀರಿಯಲ್ ಬೇರೆ, ಅದರಲ್ಲಿ ಏನಿಲ್ಲ, ಹತ್ತಿ ಗಿತ್ತಿ ಇಲ್ಲ ಅದರೊಳಗೆ. ಒಲ್ಕಲ ಅಂದ್ರೇನು? ನಾರಿಂದ ಮಾಡಿರೋದು, ಅದು ಹತ್ತಿ ಇಲ್ಲ ಅದರೊಳಗೆ. ಈ ಹತ್ತಿ ಬಟ್ಟೆಯೊಳಗೆ ನಾರಿಲ್ಲ, ಅರ್ಥ ಆಯ್ತಾ? ಅದೇ ರೀತಿನೇ ಎರಡು ಕೂಡ ಏನೋ ಪ್ರಾಕೃತಾನೆ, ಆದ್ರೆ ಮೆಟೀರಿಯಲ್ ವ್ಯತ್ಯಾಸ ಇದೆ. ಆ ರೀತಿಯಲ್ಲಿ ದೇವತೆಗಳ ದೇಹಕ್ಕೂ ಮನುಷ್ಯ ದೇಹಕ್ಕೂ ವ್ಯತ್ಯಾಸ ಇರೋದು ಕಾರಣ ಒಂದು, ಈ ರೀತಿ ವ್ಯತ್ಯಾಸನೂ ಉಂಟು. ಅದು ನಡೀತದೆ. ಅವ್ಯಕ್ತ ತತ್ವ ಅಪ್ರಾಕೃತ ಅಲ್ಲ, ಅವ್ಯಕ್ತ ತತ್ವ ಪ್ರಾಕೃತ, ಪ್ರಕೃತಿನೇ ಅವ್ಯಕ್ತ ತತ್ವ. ಇನ್ನೇ ಪ್ರಶ್ನೆನೇ ಬರಲಿಲ್ಲ. ಮಹಾಲಕ್ಷ್ಮಿ ಮೇಲಿದ ಅವರ ಅಪ್ರಾಕೃತ, ಪ್ರಕೃತಿ ಅಭಿಮಾನಿ ದೇವತೆ ಅಪ್ರಾಕೃತ. ಆದ್ರೆ ಪ್ರಕೃತಿ ಎಂಬುದೇನು? ಅದು ಮೆಟೀರಿಯಲ್ಲೇ, ಅದು ಒಪ್ಕೊಳ್ಳಬೇಕು, ಬೇರೆ ದಾರಿನೇ ಇಲ್ಲ. ಅಂಡರ್ ಪ್ರಕೃತಿ ಬೇರೆ, ಅಬೌವ್ ಪ್ರಕೃತಿ ಬೇರೆ. ಅಂಡರ್ ಪ್ರಕೃತಿ ಎಲ್ಲ ಏನದು? ಪ್ರಾಕೃತ, ಗೊತ್ತಾಯ್ತಾ? ಅಬೌವ್ ಅಂದ್ರೆ ಏನರ್ಥ? ಅಪ್ರಾಕೃತ. ಅಬೌವ್ ಆಗಿದ್ದೆಲ್ಲ ಅಪ್ರಾಕೃತ. ಅಂಡರ್ ಅಂದ್ರೆ ಕೆಳಗೆ ಬರೋದು, ಅಂಡರ್ ಸೆಕ್ರೆಟರಿ ಅಂದ್ರೆ ಮೇಲೆ ಹೋಗ್ತಾನೆ, ಕೆಳಗೆ ಹೋಗ್ತಾನ, ಕೆಳಗೆ ಬರ್ತಾನೆ. ಆ ತರ ಅವರಿಗೆಲ್ಲ ಅಫೆಕ್ಟ್ ಆಗೇ ಆಗುತ್ತೆ, ಬೇರೆಯವ್ರಿಗೆ ಆಗೋದಿಲ್ಲ. ಹೇಳಿದ್ದೇನೆ ಈಗ, ದೇವತೆಗಳ ಶರೀರ ಎಲ್ಲ ಎಲ್ಲಿಂದ ಬಂತು? ಅಹಂಕಾರ ತತ್ವ ಮೂರು ವಿಧ, ತೇಜಸ, ವೈಕಾರಿಕ, ಈ ರೀತಿ ಅಂತೇಳಿ. ಅದರಲ್ಲ ತಾಮಸದಲ್ಲಿ ವೈಕಾರಿಕದಲ್ಲಿ ಬಂದಿದ್ರಿಂದ ಅವ್ರದ್ದು ಯಾವುದು ಭೌತಿಕ ಅಲ್ಲ ಅವ್ರ ದೇಹ, ಅರ್ಥ ಆಯ್ತಾ? ಭೌತಿಕ ಅಲ್ಲ. ಸೊ ದೇವತೆಗಳ ದೇಹಕ್ಕೂ ನಮ್ಮ ದೇಹಕ್ಕೆ ವ್ಯತ್ಯಾಸ ಇರೋಕ್ಕೆ ಅದೇ ಕಾರಣ. ಅದೇ ರೀತಿ ಕೃತಯುಗದಲ್ಲಿ ಏನಾಗ್ತಿತ್ತು? ಪಂಚಭೂತ ಪ್ರಮಾಣ ಕಡಿಮೆ ಇರ್ತಿತ್ತು, ಬರ್ತಾ 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 ಮಿಕ್ಸರ್ ಜಾಸ್ತಿ ಆಯ್ತು. ನಾವು ಹೇಳ್ತೇವಲ್ಲ ಪೊಲ್ಯೂಟೆಡ್ ವಾತಾವರಣ ಅಂತ ಹೇಳ್ತೇವಲ್ಲ, ಅವಾಗ ಶಕ್ತಿ ಕಡಿಮೆ ಆಗುತ್ತೆ. ಈ ರೀತಿ ಭೌತಿಕದಲ್ಲೂ ಅನೇಕ ವಿಧ, ಮತ್ತೆ ನಮ್ಮದು ವರ್ಷ್ಟ್ ಭೌತಿಕ. ಕಲಿಯುಗದಲ್ಲಿ ಇದ್ರೆ ಎಂತ ಭೌತಿಕ ಅದು ವರ್ಷ್ಟ್. ರೋಗ ನೂರಾರು ರೋಗ ಇರೋ ದೇಹ ಇದ್ರೆ ಹಾಗೋ ಹಾಗೆ, ಆರೋಗ್ಯವಂತ ದೇಹ ರೋಗಿಷ್ಟ ದೇಹ ಇದ್ರೆ ಹಾಗೋ ಹಾಗೆ, ರೋಗಿಷ್ಟ ದೇಹ ಇದ್ದ ಕಲಿಯುಗದಲ್ಲಿ ಆಯುಷ್ಯ ಬಹಳ ಕಡಿಮೆ ಆಗ್ಬಿಡುತ್ತೆ. ಪಂಚಭೂತಗಳು ತ್ರಿಗುಣಗಳ ಮೇಲಿವೆ, ಪಂಚಭೂತ ಕೆಳಗಿದೆ. ಪ್ರಕೃತಿಯಿಂದ ಡೈರೆಕ್ಟ್ ಬರೋದು ಯಾವ್ದು ಬರುತ್ತೆ ಈಗ? ಸತ್ವಗುಣ, ರಜೋಗುಣ, ತಮೋಗುಣ. ಅದರಿಂದ ತುಂಬಾ ಮೇಲಿರೋದು ಪಂಚಭೂತಗಳು, ಲೋಯರ್ ಲೆವೆಲ್ ಇದೆ. ಇದ್ರ ಮಿಕ್ಸರ್ ಏನಾಯ್ತು ಈಗ? ತುಂಬಾ ಕಡಿಮೆ ಆಯ್ತು ರಿಲೇಷನ್. ಅದು ಸೂಕ್ಷ್ಮ ರೂಪದಲ್ಲಿ ಎಲ್ಲದರಲ್ಲಿ ಇರುತ್ತೆ. ಪ್ರಕೃತಿ ಅಂದ್ಮೇಲೆ ಏನರ್ಥ? ಎಲ್ಲಾ ಸೇರಿ ಪ್ರಕೃತಿ, ಪಂಚಭೂತಗಳು ಸೇರಿನೇ. ಆದ್ರೆ ಕಂಟೆಂಟ್ ಬೇರೆ ಏನಾಗತ್ತೆ ಈಗ? ಮೇಲಿಂದ ಬಂದಾಗ ಏನಾಯ್ತು ಈಗ? ಕ್ವಾಲಿಟಿ ಪೂರ್ತಿ ನೆಗ್ಲಿಜಿಬಲ್ ಕ್ವಾಂಟಿಟಿ ಮೇಲೆ ಹೆಚ್ಚು ಕ್ವಾಂಟಿಟಿ ಇಲ್ಲಿ, ಗೊತ್ತಾಯ್ತಾ? ಹೆಚ್ಚು ಕ್ವಾಂಟಿಟಿ ಇಲ್ಲಿದೆ, ಇದ್ರಲ್ಲಿ ಹಾಗಿದೆ. ಉದಾಹರಣೆಗೆ ಸಿಂಪಲ್ ಆಗಿ ನೋಡಿ, ಅದು ಉಪ್ಪು ಹಾಕಿದ್ದಾರೆ, ಉಪ್ಪು ಹಾಕಿಲ್ಲ ಅಂತ ಕೇಳಿದೆ. ಉಪ್ಪು ಹಾಕಿದೆ, ಉಪ್ಪು ಹಾಕೇ ಇಲ್ಲ, ರುಚಿಯಾಗಿದೆ, ಉಪ್ಪು ಹಾಕಿದ್ದಾರೆ. ಆದ್ರೆ ಉಪ್ಪು ಹಾಕದೇ ಇರೋ ನ್ಯಾಚುರಲ್ ಸಾಲ್ಟ್ ನಮಗೆ ತೊಂದರೆ ಮಾಡಲ್ಲ. ನ್ಯಾಚುರಲ್ ಸಾಲ್ಟ್ ಅಂಬೋದೇ ನಮ್ಮ ದೇಹಕ್ಕೆ ತೊಂದರೆ ಮಾಡೋದಲ್ಲ, ಇದು ಆ್ಯಡೆಡ್ ತೊಂದರೆ ಮಾಡೋದು ನಮ್ದು. ಆ ರೀತಿ ನ್ಯಾಚುರಲ್ ಆಗಿರೋದು ಬೇರೆ, ಆ್ಯಡೆಡ್ ಗುಣ ಪಂಚಭೂತಗಳು ಬೇರೆ. ಆ್ಯಡೆಡ್ ಪಂಚಭೂತಗಳಂದ್ರೆ ಹಾಗಾಗುತ್ತೆ. ಇದು ಹಣ್ಣು ಸಿಹಿ ಇದೆ, ಫಸ್ಟ್ ಸಿಹಿ ಇದೆ, ಸಕ್ಕರೆನೇ ಹಾಕಿಲ್ಲ, ನ್ಯಾಚುರಲ್ ಸ್ವೀಟ್ ಅದು. ಸಕ್ಕರೆ ಹಾಕಿ ಸ್ವೀಟು ಅದು ಅಪಾಯಕರ, ಅದು ಅರ್ಥ ಆಯ್ತಾ? ಎರಡು ಸ್ವೀಟ್ ಆದರೂ ಕೂಡ ಹೊರಗಿನಿಂದ ಬಂದ ಸ್ವೀಟ್ ಬೇರೆ, ಒಳಗಿನಿಂದ ಬಂದಿರೋ ಸ್ವೀಟ್ ಬೇರೆ. ಸೊ ಪಂಚಭೂತಗಳು ಸೂಕ್ಷ್ಮ ರೂಪದಲ್ಲಿ ಇರೋದು ಬೇರೆ, ಎರಡನ್ನು ಹೊರಗಿಂದ ಬರೋದು ಬೇರೆ. ಹೀಗಾಗಿ ನಮ್ದು ಏನಾಯ್ತು ಈಗ? ಪ್ರಾಕೃತ ಪ್ಲಸ್ ಭೌತಿಕ. ಅವ್ರದ್ದು ಏನಾಯ್ತು? ಬರೀ ಪ್ರಾಕೃತ. ಈ ವ್ಯತ್ಯಾಸ ಹೇಳೋಕೆ ಮಾತು ಒಳ್ಳೆ ಮಾತಿದೆ. ಹೌದು, ಕರೆಕ್ಟ್. ಪ್ರಕೃತಿಯಿಂದ ಮೇಲಿಂದ ಬಂದಿದೆ ಅದು. ಪ್ರಕೃತಿ ಗುಣಗಳೇನು? ಸತ್ವಗುಣ, ರಜೋಗುಣ, ತಮೋಗುಣ. ಫಸ್ಟ್ ಪ್ರಕೃತಿಯಿಂದ ಬರೋದು ಯಾವುದು? ಮಹತ್ತತ್ವ. ಆಮೇಲೆ ಬರೋದು ಯಾವುದು? ಅಹಂಕಾರ ತತ್ವ. ಸೊ ಮಹತ್ತತ್ವದಲ್ಲಿ ಏನಿಲ್ಲ ಈಗ, ಇನ್ನು ಪಂಚಭೂತಗಳು ಸೃಷ್ಟಿನೇ ಆಗಿಲ್ಲ. ಆದ್ರಿಂದಾಗಿ ಅವು ಕೂಡ ಏನಾಗಿಲ್ಲ ಈಗ, ಮ್ಯಾನಿಫೆಸ್ಟ್ ಆಗಲ್ಲಿ ಹೋಗೋದಿಲ್ಲ. ಅರ್ಥ ಆಯ್ತಾ? ಬರ್ತಾ 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 ಏನಾಯ್ತು ಈಗ? ಅದು ಸೇರಿತು. ನಮ್ಮಲ್ಲೇ ಕೆಲವರು ಉಪ್ಪಿನಕಾಯಿ ಹಾಕಿರ್ತಾರೆ, ಮೇಲೆ ಇನ್ನು ಉಪ್ಪು ಹಾಕಿಲ್ಲ ಅಂತ ಹೇಳಿದ್ರೆ ಇನ್ನು ಮಡಿ ಬರುತ್ತೆ ಅಲ್ಲಿವರೆಗೆ. ಉಪ್ಪು ಹಾಕಿದ ತಕ್ಷಣ ಏನಾಯ್ತದ? ಒಳಗೆ ಉಪ್ಪಿದೆ, ಅದು ಮೇಲಿಗೆ ಆಗಲ್ಲ. ಒಳಗೆ ಉಪ್ಪು ಹಾಕಿದ ತಕ್ಷಣ ಏನಾಗುತ್ತದ? ಉಪ್ಪು ಹಾಕಿದ ತಕ್ಷಣ ಮೈಲಿಗೆ ಅಂತ ಹೇಳಿದ್ರು, ಲೈಫ್ ಕೌಂಟ್ ಆಗುತ್ತೆ ಆಗಲೇ. ಅದಕ್ಕೆ ಅರ್ಥ ಆಯ್ತಾ? ಹಾಕಿರೋ ಸ್ಟೇಜ್ ಬೇರೆ, ಹಾಕ್ತಾ ಇರೋ ಸ್ಟೇಜ್ ಬೇರೆ. ವೈಷ್ಣೇವಕ್ಕೆ ಹಾಕ್ಬೇಕೀಗ, ಗೊತ್ತಾಯ್ತಿಲ್ಲ. ಅನ್ನ ನೈವೇದ್ಯ ಮಾಡ್ತಾನೆ, ಆಮೇಲೆ ವೈಷ್ಣೇವ ಮಾಡ್ತಾನೆ, ನೋ ಪ್ರಾಬ್ಲಮ್. ಆದ್ರೆ ಉಪ್ಪು ಹಾಕಿದ್ರೆ ಮಾಡಕ್ಕೆ ಬರಲ್ಲ. ಒಳಗಿರೋ ಉಪ್ಪು ದೋಷ ಅಲ್ಲ, ಅರ್ಥ ಆಯ್ತಾ? ನ್ಯಾಚುರಲ್ ಆಗಿರೋ ಮಿನರಲ್ ಸಾಲ್ಟ್ ಅಂಬುದು ದೋಷ ಅಲ್ಲ. ಯಾವ ದೋಷ ಆಗುತ್ತೆ? ಇದು ದೋಷ. ನಮಗೆ ಉಪ್ಪು ಹಾಕಿದ್ರೆ ಕ್ಲಿಯರ್ ಆಗಿ ಕಾಣಿಸುತ್ತೆ, ಇಲ್ಲ ಕಾಣಿಸ್ತಾ ಇಲ್ಲ. ಹುಗ್ಗಿ ನೈವೇದ್ಯ ಮಾಡಕ್ಕೆ ಬಂತು, ಆದ್ರೆ ಉಪ್ಪು ಹಾಕಿದ್ರೆ ಬರಲಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾರೆ? ನೈವೇದ್ಯ ಬೇರೆ ತೇಜಗಳನ್ನ ಹಾಕಿಬಿಟ್ಟಾಗ ವೈಷ್ಣೇವಕ್ಕೂ ಬಂತು, ಈ ಕಡೆ ತಿನ್ನಕ್ಕೂ ಬಂತು. ಅರ್ಥ ಆಯ್ತಾ? ಆ್ಯಡೆಡ್ ಇದೆ. ಆದ್ರೆ ಒಳಗಿರೋ ಒಂದು ಉಪ್ಪಿದ್ದೇ ಇದೆ, ಅದಿಲ್ಲದೆ ಇರಲಿಕ್ಕೆ ಸಾಧ್ಯ ಇಲ್ಲ. ಅದ್ಯಾವ್ದಕ್ಕೆ ಕೌಂಟ್ ಆಗೋದಿಲ್ಲ? ಅದ್ಯಾವ್ದಕ್ಕೆ ಕೌಂಟ್ ಆಗೋದಿಲ್ಲ? ಇದಕ್ಕೆ ಈಗ ಉಪ್ಪಿ ಕೌಂಟ್ ಆಗೋದಿಲ್ಲ, ಅದರಿಂದ ದೋಷ ಇಲ್ಲ. ಸೊ ನಮ್ಗೆ ಅರ್ಥ ಆಗುತ್ತೆ ಈಗ. ಸೊ ಉಪ್ಪು ಹಾಕಿರೋದು, ಉಪ್ಪು ಹಾಕದೇ ಇರೋ ಹುಗ್ಗಿ ಅಂತ ಎರಡು ಹ್ಯಾಕ್ ಕಾಣುತ್ತೋ, ಪಂಚಭೌತಿಕ ಪಂಚಭೌತಿಕ ಅಲ್ಲದ್ದು ಅಂತ ಎರಡು ಕ್ಲಿಯರ್ ಆಗಿ ಕಾಣಿಸ್ಬೇಕು. ಇದು ಅರ್ಥ ಮಾಡಿಕೊಂಡ್ರೆ ಯಾತಕ್ಕೆ ನಮ್ಮ ದೇಹ ಅಲ್ಲಿ ಹೈಲಿ ಲಿಮಿಟೆಡ್, ದೇವತೆಗಳ ದೇಹ ಕಂಪೇರ್ ಮಾಡಿದಾಗ ಅಂತ ತಿಳಿಯುತ್ತೆ. ಕರ್ತೈವೈವ ಪರಮಾತ್ಮನೇ ಭಕ್ತಿ ಹೀ ಭೌತಿಕಮ್ವಾ ಪ್ರಾಕೃತಮ್ವಾ ಪ್ರಶ್ನೆ ಕೇಳಿದರು. ಭವತ್ ಪ್ರೌತಕಂ ಕಥಂ ರೂಪಂ ಹಿ ಭವತ್ ಪ್ರಾಕೃತಂ ಭೌತಿಕಮ್ವಾ ಭವೇತ್, ಪ್ರಾಕೃತವೋ ಭೌತಿಕವೋ ಆಗಬೇಕು. ನಚ ತತ್ ಬ್ರಹ್ಮಣಿ ಸಂಭವತಿ ತಸ್ಯ ಪ್ರಕೃತ್ಯಾದಿ ಪ್ರವರ್ತಕತ್ವ, ದೇವರಿಗೆ ಎರಡೂ ಇಲ್ಲ. ಯಾತಕ್ಕೆ ಅಂದರೆ ಅಬೌದಟ್ಟಂದ ಮೇಲೆ ಯಾವ ಪ್ರಸಂಗನೂ ಬರಲಿಲ್ಲ. ನಮಗೆ ರೋಡ್ ಟ್ರಾಫಿಕ್ ಜಾಮ್ ಆಗೋದಿಲ್ಲ ಅಲ್ಲ, ಬೆಟ್ಟನೂ ಜಾಮ್ ಆಗೋದಿಲ್ಲ. ನನಗೆ ಫ್ಲೈಟಲ್ಲಿ ಹೋಗ್ತಿರ್ಬೇಕಾದ್ರೆ ಇವೆಲ್ಲ ಅಲ್ಲ, ನಮಗೆ ಪರ್ವತಗಳು ಜಾಮ ಆಗ ಮೇಲೆ ಹೋಗ್ಬಿಡ್ತಾರೆ ಇನ್ನೂ ಕೂಡ. ಅರ್ಥ ಆಯ್ತು? ಎರಡೀಗ ಪ್ರಕೃತಿ ಎಫೆಕ್ಟೂ ಇಲ್ಲ, ಭೂತಗಳ ಎಫೆಕ್ಟೂ ಇಲ್ಲ ಪರಮಾತ್ಮನಿ. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ಸುಲಭವಾಗಿ ದೃಷ್ಟಾಂತ ಕೊಡ್ತಾರೆ. ನಹಿ ಸ್ವಾಧೀನಂ ಸ್ವಾತ್ಮಾನಂ ಬದ್ಧಾತೀತಿ ಭಾವ, ಅರ್ಥ ಆಯ್ತಾ? ನಹಿ ಸ್ವಾಧೀನಂ ಸ್ವಾತ್ಮಾನಂ ಬದ್ಧಾತೀತಿ ಭಾವ, ತನಗೆ ಅಧೀನವಾಗಿರೋ ತನ್ನ ಹ್ಯಾಕ್ ಕಟ್ಟುತ್ತೆ, ತನಗೆ ಅಧೀನವಾಗಿರೋ ತನ್ನನ್ನು ಕಟ್ಟೋದಿಲ್ಲ. ಫ್ಯಾಕ್ಟ್ರಿ ಓನರ್ ಲೇಟಾಗಿ ಹೋಗೋದು ಅಫೆಕ್ಟ್ ಆಗುತ್ತೆ ಅವನಿಗೆ. ಯಾರಿಗೆ ಅಫೆಕ್ಟ್ ಆಗುತ್ತೆ? ವರ್ಕರ್ಗೆ ಆಗುತ್ತೆ, ಓನರ್ಗೆ ಆಗೋದಿಲ್ಲ. ಸೊ ಪರಮಾತ್ಮ ಓನರ್ ಆದ್ರಿಂದ ಯಾವ್ದು ಅಪ್ಲೈ ಆಗುತ್ತೆ ಆತನಿಗೆ? ಪ್ರಕೃತಿಯ ದೋಷ ಅಪ್ಲೈ ಆಗೋದಿಲ್ಲ. ಇವ ನೆನ್ಪಿಟ್ಟು ನೋಡ್ರಿ ವಾಕ್ಯ, ಈ ಸ್ವಾಧೀನಂ ಸ್ವಾತ್ಮಾನಂ ಬದ್ಧಾತೀತಿ ಭಾವ, ಸ್ವಾಧೀನವಾದ ವಸ್ತು ತನ್ನನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಮಾಡಿದ್ರಲ್ಲ, ಎಷ್ಟು ಆಭಾಸ ಮಾಡಿದ್ರು. ಹೋಮ್ ಮಿನಿಸ್ಟ್ರಿ ಎಂಕ್ವೈರಿ ಮಾಡಬೇಕು, ಪೊಲೀಸರಿಗೆ ಕೊಟ್ಟರೆ ಕೆಲಸ. ಹೋಮ್ ಮಿನಿಸ್ಟ್ರಿ ಯಾವ್ದ್ರ ಬೇರೆ ಎಲ್ಲಿ ಬರ್ತಾ, ಅವ್ರ ಮೇಲೆ ಹತ್ರ ಕೆಳಗಿರ್ತಾರ? ಯಾರು ಹೋಮ್ ಮಿನಿಸ್ಟ್ರಿ ಕೆಳಗಿರ್ತಾರ, ಪೊಲೀಸರು ಕೆಳಗಿರ್ತಾರ? ನ್ಯಾಚುರಲ್ ಏನ್ ಮಾಡಿದ್ರು ಅವರು? ಕ್ಲಿಯರ್ ಸ್ಥಿತಿ ಕೊಟ್ಬಿಟ್ಟು ಕೊಡಕ್ ದೇವ್ರ ದಾರಿನೇ ಇಲ್ಲ. ಯಾತಕ್ಕೆ ಕೊಡೋದು? ಏನೋ ಕಳೆದ ಕೊಡೋದಿಲ್ಲ ಹೋಗುತ್ತಾನೆ. ಒಮ್ಮೆ ಹೈಯರ್ ಆಫೀಸರ್ ಅದರಲ್ಲಿ ಏನ್ ಕೇಳಿದ್ರು ಕೊಡೋದಿಲ್ಲ ಅಂತಾನೆ. ಏನ್ ಮಾಡ್ತೀರಾಗ? ಕೊಡೋದಿಲ್ಲ, ಅದ್ ಬರ್ಲಕ್ ಬರೋದಿಲ್ಲ. ಏನ್ ಹೇಳ್ದ? ಎಲ್ಲ ಸರಿ ಇತ್ತು ಅಂತ ಹೇಳಿದ್ರು. ಅಲ್ಲಿ ತಮಾಷೆ ಅಂದ್ರೆ ಕೋರ್ಟ್ ಕೂಡ ಅಬ್ಜೆಕ್ಟ್ ಮಾಡಲಿಲ್ಲ ಅದಕ್ಕೆ. ಅವ್ನು ಏನ್ ಹೇಳ್ಬೇಕು? ಫಸ್ಟ್ ಅವರು ಎಂಕ್ವೈರಿ ಮಾಡಿ ಅಂತ ಹೇಳಿದ್ ಅಷ್ಟೇ ಹೊರತು, ಎಂಕ್ವೈರಿ ಮಾಡ್ಬೇಕಾದ್ರೆ ಏನಾಗ್ಬೇಕು? ಫಸ್ಟ್ ಆತ ರಿಸೈನ್ ಮಾಡ್ಬೇಕು, ಹೊರಗೆ ಬರ್ಬೇಕು, ಅವಾಗ ಫೇರ್ ಎಂಕ್ವೈರಿ ಆಗುತ್ತೆ. ಇಲ್ಲದೆ ಹೇಗಾಗತ್ತೆ? ಇದು ಎಷ್ಟು ಆಭಾಸ ಆದ್ರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದು ಯಾರು ಇರ್ತಿಲ್ಲ, ಸಮಸ್ಯೆ ಯಾರು ಎತ್ತಲೇ ಇಲ್ಲ. ಯಾಕೆ ಇತ್ತೀಚೆಗೆ ನಡೆದ ವಿಷಯಗಳೆಲ್ಲ ಕೂಡ ಯಾವ ಲೆವೆಲಲ್ಲೂ ಅದಕ್ಕೆ ಬರಲಿಲ್ಲ. ಪ್ರತಿಯೊಬ್ಬರು ಅಬ್ಜೆಕ್ಟೇ ಮಾಡಲಿಲ್ಲ ಯಾರು ಕೂಡ. ಯಾತಕ್ಕೆ ಅಂದ್ರೆ ಇಂಡೈರೆಕ್ಟ್ಲಿ ದೇ ವಾಂಟೆಡ್ ಇಟ್ಟ, ಸುಮ್ಮನೆ ನೇಮ್ಸ್ ಯಾಕೆ ಎಂಕ್ವೈರಿ ಮಾಡದೆ ಮಾಡೋದು. ಅದಕ್ಕೆ ಹೇಳ್ತಾರೆ ಸ್ವಾಧೀನವಾದ ವಸ್ತು ಏನ್ ಮಾಡೋದಿಲ್ಲ, ಯಾರಿಗೆ ಅಧೀನಕ್ಕೆ ಒಳಪಟ್ಟಿದೆ ಅವನ್ನೇನು ಮಾಡಲಿಕ್ಕಾಗೋದಿಲ್ಲ. ಅದು ಪ್ರಧಾನತ್ವಾದ ಇತ್ಯಸ್ಯ ಉತ್ತಮತ್ವಾದಿತಿ ವ್ಯಾಖ್ಯಾನ. ಪ್ರಧಾನ ಶಬ್ದಕ್ಕೆ ಉತ್ತಮ ಅಂತ ಅರ್ಥ. ಉತ್ತಮವಾದ ವಸ್ತುವನ್ನ ಅಧಮ ವಸ್ತು ಕಟ್ಟಲಿಕ್ಕಾಗೋದಿಲ್ಲ. ಉತ್ತಮತ್ವ ಪ್ರಕಾರ ಪ್ರದರ್ಶನ ಪ್ರವರ್ತಕತ್ವೇನ ಇತಿ. ಏನು ಉತ್ತಮತ್ವ ದೇವರಿಗೆ ಅಂದರೆ ಪ್ರವರ್ತಕತ್ವ ರೂಪ ಉತ್ತಮತ್ವ ಇದೆ ಅಂತ ಅರ್ಥ. ಮತ್ತೆ ಸುಪೀರಿಯರ್ ಆಫೀಸರ್, ಅಬರಿ ಆಫೀಸರ್, ಸುಪೀರಿಯರ್ ಆಫೀಸರ್ ಇಬ್ರು ಒಂದೇ ಕೇಡರ್ ಇದ್ದಾರೆ. ಒಬ್ಬರು ಕಂಟ್ರೋಲ್ ಮಾಡೋದಿಲ್ಲ, ಸುಪೀರಿಯರ್ ಆಗ್ತಾನೆ. ಅವನೇನ್ ಮಾಡ್ತಾನೆ? ಅವಾಗ ಕಂಟ್ರೋಲ್ ಮಾಡ್ತಾರೆ. ಪರಮಾತ್ಮನಿಗಿಲ್ಲಿ ಏನು ಉಪಯೋಗಿಸಿದ್ದಾರೆ ಪದ? ಉತ್ತಮತ್ವ ಅನ್ನೋ ಪದ ಉಪಯೋಗಿಸುತ್ತಾರೆ. ಉತ್ತಮತ್ವ ಶಬ್ದಕ್ಕೆ ಪ್ರವರ್ತಕತ್ವ ಅಂತ ಅರ್ಥ. ಪ್ರವರ್ತಕತ್ವ ಹೇಳಿದ ಮೇಲೆ ಯಾವುದು ಪ್ರವರ್ತಕನೋ ಅದನ್ನ ಪ್ರವೃತ್ತವಾದದ್ದು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಪ್ರವರ್ತ್ಯ ಬೇರೆ, ಪ್ರವರ್ತಕ ಬೇರೆ. ಪ್ರವರ್ತ್ಯವಾದ ವಸ್ತು ಪ್ರವರ್ತಕವನ್ನು ಅಟ್ಯಾಕ್ ಮಾಡಕ್ ಬರೋದಿಲ್ಲ. ಆದ್ರಿಂದನೇ ಪ್ರವರ್ತಕ ಪರಮಾತ್ಮ, ಪ್ರವರ್ತ್ಯ ಪ್ರಕೃತಿ. ಥೆರ್ಫೋರ್ ಪ್ರವರ್ತ್ಯವಾದ ಪ್ರಕೃತಿ ಪ್ರವರ್ತಕರಾದ ಪರಮಾತ್ಮನನ್ನ ಬಂಧನ ಮಾಡಕ್ಕಾಗೋದಿಲ್ಲ. ನಾನು ಬ್ರಹ್ಮಣ, ಇದೆಲ್ಲ ಭಗವದ್ಗೀತೆಯ ಸ್ಪಷ್ಟ ಅರ್ಥ ಆಗ್ತದಾಗ. ಸತ್ವಂ ರಜಸ್ತಮ ಇತಿ ಗುಣಾಹ ಪ್ರಕೃತಿ ಸಂಭವಾಹ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನಂ ಅವ್ಯಯಂ. ಈ ಸತ್ವಗುಣ, ರಜೋಗುಣ, ತಮೋಗುಣ ಒಂದು ಯಾರನ್ನ ಬಂಧನ ಮಾಡುತ್ತೆ ಗೊತ್ತಾ? ದೇಹಿನಂ. ಇದರಿಂದ ಮಾಡಲ್ಪಟ್ಟ ದೇಹ ಯಾರಿಗಿರುತ್ತಲ್ಲ ಅವರು ಬಂಧನ ಮಾಡುತ್ತೆ ಹೊರತು ಮೇಲಿನವರು ಬಂಧನ ಮಾಡೋದಿಲ್ಲ. ಮೇಲಿನವರಿಬ್ರೆ, ಲಕ್ಷ್ಮೀನಾರಾಯಣರಿಬ್ರೆ, ಅವರಿಬ್ಬರಿಗೇನಿಲ್ಲ, ಬಂಧ ಇಲ್ಲ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇದಿಷ್ಟು ವಿಷಯ ತಿಳಿಯುತ್ತೆ. ನಾನು ಬ್ರಹ್ಮಣ ಪ್ರಕೃತ್ಯಾದಿ ಸಾಮರ್ಥ್ಯನ ಬಂಧಾಭಾವೇಪಿ ಸ್ವೇಚ್ಛಾದಿ ನಿಮಿತ್ತೇನ ರೂಪಂ ಕಿಂ ನ ಸ್ಯಾದಿತ್ಯತಃ ಈ ಶಬ್ದಾದಿ. ಆಗ್ಲಿ ಬಿಡಿ, ಪ್ರಕೃತಿಯ ಬಂಧ, ಪ್ರಕೃತಿಗೆ ಶಕ್ತಿ ಇಲ್ಲ. ಅದು ಪರಮಾತ್ಮ ತಾನೇ ಕಟ್ಕೋಬಹುದಲ್ಲ, ಇಷ್ಟಪಟ್ಟು ಯಾಕೆ ಮಾಡ್ಕೋಬಾರದು ಅಂದ್ರೆ ಉತ್ತರ ಕೊಡ್ತಾರೆ. ಹೀ ಶಬ್ದಾದಿತಿ, ಹೀ ಶಬ್ದಾತ್ ಅಸ್ಥೂಲ ಮನನು ಇತ್ಯಾದಿ ಹೃತೇಶ್ಚ ಸೂಚಿತಾಯ ಇತಿ. ಅದಕ್ಕೆ ಅಪ್ರಾಕೃತವಾದ್ರಿಂದ ಕಟ್ಟ ಚಾನ್ಸ್, ಸ್ವೇಚ್ಛೆಯಿಂದ ಕಟ್ಟಿಕೊಳ್ಳೋ ಚಾನ್ಸ್ ಕೂಡ ಇಲ್ಲ. ಸ್ವೇಚ್ಛೆಯಿಂದ ಕೂಡ ಕಟ್ಟಿಕೊಳ್ಳೋ ಪ್ರಸಂಗನೂ ಬರೋದಿಲ್ಲ. ಸೂಚಿತಾಯ ಇತಿ ಶೇಷ ಸೂತ್ರಾರ್ಥಂ ಸ್ಮೃತಿ ಸೂತ್ರಾರ್ಥೆ ಸ್ಮೃತಿಂಚಾಹ ಭೌತಿಕಾನಿ ಇತಿ. ಪರಃ ಪ್ರವರ್ತಕತ್ವೇನ ಉತ್ತಮ ಅವ್ಯಕ್ತತಃ ಪರೇ ತತ್ ಅವ್ಯಕ್ತಿಕಂ ಚ ರೂಪಂ ಕ್ವಾ ಇತ್ಯರ್ಥ ಕೈಮುತ್ಯಂ ವಾ. ಅವ್ಯಕ್ತ ತತ್ವದ ಮೇಲಿರೋ ಅವನಿಗೆ ಅವ್ಯಕ್ತಿಕವಾದ ರೂಪ ಹೇಗಿರುತ್ತೆ? ಅವ್ಯಕ್ತಿಕ ಅಂದ್ರೇನು? ಅವ್ಯಕ್ತಕ್ಕೆ ಸಂಬಂಧಪಟ್ಟಿದ್ದು ಅವ್ಯಕ್ತಿಕ. ಪ್ರಕೃತ ಪ್ರಾಕೃತ, ಪ್ರಕೃತಿ ಪ್ರಾಕೃತ, ಅವ್ಯಕ್ತ ಅವ್ಯಕ್ತಿಕ. ಪರಮಾತ್ಮ ರೂಪ ಇಲ್ಲ. ಸರಿ, ಗಟ್ಟಿ ಮಾಡ್ಕೊಂಡ ಮೇಲೆ ದೇವ್ರ ಬಗ್ಗೆ ಏನ್ ತಿಳ್ಕೊಳಕ್ ಹೋಗಬಾರ್ದು. ರೂಪ ಇದೆ ಅಂತ ಮರಿಬಾರ್ದು, ನಮ್ಮಂತ ರೂಪ ಇಲ್ಲ ಅನ್ನೋದನ್ನು ಮರಿಬಾರ್ದು. ನಮ್ಮಂತ ರೂಪ ಇಜಿಕೊಟ್ಟು ಪ್ರಾಕೃತ ಭೌತಿಕ ಎರಡು ದೇವರಿಗಿಲ್ಲ. ಓಂ ಪ್ರಕಾಶವಚ್ಚ ಅವೈಯರ್ಥ್ಯಂ ಓಂ. ಹಾಗಿದ್ರೆ ಕಾಣ್ತಾನೆ ಅಂತ ಹೇಳ್ತೀರಲ್ಲ ಮಧ್ಯವ್ರನ್ನ, ರುಕ್ಮವರ್ಣ ಅಂತ ಹೇಳ್ತಿರಲ್ಲ ಅಂತ ಕೇಳಿದ್ರೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅದ್ಯಾಕೆ ಅಂತ ಹೇಳ್ತಾರೆ. ನಾನು ಇದೆಲ್ಲ ಗಟ್ಟಿ ಮಾಡ್ಕೊಳ್ಳೋದೆಲ್ಲ ಬಹಳ ಮುಖ್ಯ. ಯಾವುದೇ ಮಂತ್ರ ಅರ್ಥ ಆಗ್ಬೇಕಾದ್ರೆ, ಸ್ತೋತ್ರ ಅರ್ಥ ಆಗ್ಬೇಕಾದ್ರೆ ಇವೆಲ್ಲ ಗೊತ್ತಿರಬೇಕು. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತಿ ಯಮಸೂರಯಃ ತೇಜೋ ವಾರಿ ಮೃತಾಂ ಯಥಾ ವಿನಿಮಯೋ ಯತ್ರ.